ஓம் யஸ்மின் சர்வாணி கர்மாணி சந்நியாத்மச்சேதசா நிராசே நிர்மமோ யாதி பரம் ஜெயதி சோச்சுதா. ஈக குருநாஹ மனுஹு ஏன் ಹೇಳಿದ್ರೀಗ ಸಂಧ್ಯಾಂದು ಕೊನೆಗೆ ಏನ್ ಮಾಡಬೇಕು ಅಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿಬಿಟ್ರು. ಗುರುಗಳು ಯಾರ್ಯಾರು ಅಂತ ಪ್ರಶ್ನೆ ಬಂದ್ರೆ ನಿಷೇಕಾದೀನಿ ಕರ್ಮಾಣಿ ಅದೇ ತರ ಆಗ್ಬೇಕಂತ. ನೈವೇದ್ಯದ ಮುಗಿದಿತ್ತಾಗಲೇ ನೈವೇದ್ಯದ ಬಗ್ಗೆ ಹೇಳುತ್ತಾ, ತಸ್ಮಾತ್ ರಮಾದೀನಾಮಪಿ ವಿಷ್ಣು ಸಮರ್ಪಿತ ಭಾಗಾತ್ ಏಕಾಂಶ ಉದ್ಧೃತ್ಯ ಪ್ರತ್ಯೇಕಮೇವ ನಿವೇದಿತಂ ಸಮರ್ಪಣೀಯಮಿತಿ ಸ್ಥಿತಂ. ಆಯ್ತು, ಅದು ಬಾಕಿನೇ ಅಷ್ಟೇ ಹೇಳಿದ್ದೀಗ. ಏನದು ಎರಡು ಪಕ್ಷ ಇದೆ, ದೇವರು ಕೊಟ್ಟ ಕೊಟ್ಟೆ ಕೊಡ್ತಾನೆ ಆದ್ರಿಂದ ಕೊಡಬೇಕಾಗಿಲ್ಲ ಅಂತ, ಒಂದು ದೇವರು ಕೊಡ್ತಾನೆ ಅಂತ ಹೇಳ್ಕೊಂಡು ಬಿಡಬೇಡಿ, ನೀವು ಸ್ವಲ್ಪ ಎಲ್ಲ ತೆಗೆದಿಟ್ಕೊಡಿ ಅನುಸಂಧಾನಕ್ಕೋಸ್ಕರ ಅಂತ ಹೇಳಿ. ಇನ್ನೊಂದು, ಎರಡೂ ಕೂಡ ನಿಮ್ಮ ಅಗತ್ಯ ಇತ್ಯಾದಿಗಳು ನೋಡ್ಕೊಂಡು ಮಾಡಕ್ ಬರುತ್ತ, ಆದ್ರಿಂದ ಒಟ್ಟು ಮೊದಲನೇ ನೈವೇದ್ಯ ಯಾರಿಗೂ ಇಲ್ಲ ಅಂಬುದಕ್ಕೆ ಸಿದ್ಧಾಂತ ಆಗೋಯ್ತು. ಅದು ಬಿಡುದೆಲ್ಲ ಕೂಡ ಏನೋ ಎಲ್ಲರಿಗೂ ದೇವ್ರ ಕೊಟ್ಟಿದ್ದೇನೆ ಕೊಡಬೇಕು ಓದು ಬರೀ ವಿವಾದ ಇಲ್ಲ. ಕೊಡೋ ರೀತಿ ಹಾಗೆ ಅಂದ್ರೆ ದೇವರೇ ಕೊಡ್ತಾರೆ ಅಂತ ಹೇಳ್ಕೊಂಡ್ರು ಕೂಡ ಆ ರೀತಿ ಕೊಡ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡ್ತೀರಿ ಆಯ್ತಾಗ, ಅಥವಾ ನೀವೇ ತೆಗೆದುಕೊಟ್ಟು ದೇವರು ಕೊಟ್ಟರೆ ಕೊಡ್ತೀರಿ, ಅದು ಮಾಡಿ. ಎರಡರಲ್ಲಿ ಯಾವ ಪದ್ಧತಿ ಕೂಡ ಏನ್ ತಪ್ಪಲಿಲ್ಲ, ಎರಡರಲ್ಲೂ ಏನ್ ತಪ್ಪದಿಲ್ಲ. ಬೇರೆ ದೇವತೆಗಳಿಗೆ ನೈವೇದ್ಯ ಅನ್ನೋದು ತಪ್ಪಿಲ್ಲ, ಕೊಡೋ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ ಹೊರತು ಕೊಡಬೇಕು ಅನ್ನೋದ್ರ ಬಗ್ಗೆ ವಿವಾದ ಇಲ್ಲ ಅಂತಾಯ್ತು. ಹರಿನಿವೇದಿತಂ ರಮಾವಾಯು ಸಮರ್ಪಿತಮೇವ ಪ್ರಸಾದ ರೂಪೇಣ ಸ್ವೀಕರಣೀಯಂ. ಈಗ ಯಾವ ನೈವೇದ್ಯ ತಗೋಬೇಕು ಅಂತ ಪ್ರಶ್ನೆ. ನೈವೇದ್ಯ ಮಾಡಿದ್ದಾಯ್ತು, ಈಗ ನೈವೇದ್ಯ ತಗೊಳ್ಬೇಕು, ಅದು ದೊಡ್ಡ ಗಲಾಟೆ. ಅದಕ್ಕೆ ನೈವೇದ್ಯ ಯಾರು ತಗೋಬೇಕು, ಯಾರು ಬಿಡಬೇಕು ಅಂತ ಆಚಾರ ಹೇಳ್ತಾರೆ. ಕೃಷ್ಣಾವೃತ ಬಂದಿದೆ ಆಗಲೇ, ಪಾವನಂ ವಿಷ್ಣು ನೈವೇದ್ಯಂ ಸುಭೋಜ್ಯಂ ಋಷಿಭೀ ಸ್ಮೃತಂ. ಅಲ್ಲಿ ವಾಕ್ಯನೇ ಇದು. ಅನ್ಯದೇವಶ ನೈವೇದ್ಯಂ ಭುಕ್ತ ಚಾಂದ್ರಾಯಣಂ ಚರೇ ರಮಾವಾಯು ಸಮರ್ಪಿತಮೇವ ಪ್ರಸಾದ ರೂಪೇಣ ಸ್ವೀಕರಣೀಯಂ. ಹರಿನಿವೇದಿತವಾದ್ದು ತಗೊಳ್ಬಹುದು, ರಮಾ ನೈವೇದ್ಯ ತಗೊಳ್ಬಹುದು, ವಾಯುದೇವರ ನೈವೇದ್ಯ ತಗೊಳ್ಬಹುದು. ಅದ್ಯ ದೇವಾನಾಂ ನಿವೇದಿತಂತೂ ನ ಕದಾಪಿ ಸ್ವೀಕರಣೀಯಂ. ಇಳಿದ ದೇವತೆಗಳಿಗೆ ಕೊಟ್ಟಿದ್ದೇನೆ, ಏನ್ ಮಾಡಿಕೊಡುದು, ಮಾಡಬೇಕು, ಯಾರ ಮಾಡಾಗಿಲ್ಲ. ತದುಕ್ತಂ ಭಗವತ್ಪಾದಾಚಾರ್ಯೈ, ಸ್ವತಃ ಶ್ರೀಮದ್ ಆಚಾರ್ಯ ಮಾತನ್ನು ಹೇಳಿದ್ದಾರೆ. ಕೃತಾವೃತ ಮಾರಣವ ಕೋಟ್ ಮಾಡಿದ್ದು ಹೇಳಿದ್ವಿ. ಅನ್ಯದೇವ ಅಷ್ಟೇ 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 ಕೇಳಿದವರು ಯಾರು ತಗೊಳ್ಳಿಲ್ಲ, ವಿಸರ್ಜನೆ ಮಾಡಬೇಕು ಅಷ್ಟೇ ಹೊರತು ತಗೊಳ್ಳಾಗಿಲ್ಲ. ಅನ್ಯ ದೇವಸ್ಥನೇ ಮಾಧ್ವ ಮಠಗಳಲ್ಲಿ ಮಾಧ್ವ ದೇವಸ್ಥಾನಗಳಲ್ಲೇನೆ ಗಣೇಶ ಆದ್ರೆ ಇಟ್ಕೊಂಡ ಕಾಲಕ್ಕೆ ಕೊಟ್ಟೆಬಿಟ್ಟು ಶಿವರಾತ್ರಿ ಹೋಗಿ ಈಶ್ವರ ನೈವೇದ್ಯ ಅಂತ ಕೊಡ್ತಾರೆ ಮಾಧ್ವರು. ಆ ಕೊಡೋರಿಗೂ ಜ್ಞಾನ ಇಲ್ಲ, ತಗೊಳ್ಳೋರಿಗೂ ಇರೋದಿಲ್ಲ. ಅರ್ಥ ಆಯ್ತಾ? ಈಗ ಯಾರೋ ಹುಡುಗನ ಕೂಡಿಸ್ಬಿಟ್ಟಿರ್ತಾರೆ, ಅವ್ರು ಕೊಟ್ಟಕೋತ ಹೋಗ್ತಿರ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಆಕ್ಚುಲಿ ಅದು ಅಂದ್ರೆ ಎಷ್ಟು ಮೆಕ್ಯಾನಿಕಲ್ ಆಗಿದ್ದಾರೆ ಅಂದ್ರೆ, ಇನ್ ಉಳಿದವ್ರಿಗೆ ಹೇಳೋ ಹಾಕಿ ಅವ್ರಿಗೆ ಹೋಗೇ ಬಿಡುತ್ತೆ. ತಾವೇ ತಪ್ಪು ಮಾಡ್ತಿರ್ಬೇಕಾರೆ ಹೇಳೋದೇನು ಬಂತಾಗ. ಅವ್ರು ಹೇಳೋರು ಯಾವ ರೀತಿ ಹೇಳ್ತಾರೆ ಅಂದ್ರೆ, ಬಯೋ ರೀತಿ ನೈವೇದ್ಯ ತಗೋಬಾರ್ದು ಅಂದ್ರೆ ಅವ್ರು ಬೈಲಕ್ ಹೊರಟಿಲ್ಲ, ವಿಧಿ ಅಷ್ಟೇನೆ, ತಗೊಳ್ಬಾರ್ದು ತಗೊಳ್ಬಾರ್ದು ಅಷ್ಟೇ ಹೊರತು ಇನ್ನೇನು ಮಾಡೋ ಕಾರಣ ಇಲ್ಲ. ಅದಕ್ಕೆ ಅದು ಯಾಕೆ ತಗೋಬಾರ್ದು, ತಗೊಳ್ಳಾಗಿಲ್ಲ ಅದ್ ಹೇಳ್ತಾರೆ, ಅದ್ರ ಹೇಳ್ತಾರೆ ಯಾರಿಗೆ. ಅದ್ರ ನೀವು ಮಾಡಿದ ರಮಾಬ್ರಹ್ಮ ನೈವೇದ್ಯನ ಮಾಡಬೇಕು, ಮಾಡೋ ಪದ್ಧತಿ ಹೇಳ್ಬಿಟ್ರು. ಯಾವಾಗ ಮಾಡ್ತೀರಪ್ಪ, ನಿಮ್ ಅನುಕೂಲ ನೋಡ್ಕೊಂಡು ಮಾಡೋದಷ್ಟು, ಫಸ್ಟ್ ಮಾಡಾಗಿಲ್ಲ ಸಿದ್ಧಾಂತ ಹಾಗೆ ಮಾಡಿದ್ರೆ ಪರವಾಗಿಲ್ಲ. ಅನ್ಯ ದೇವಶ ನೈವೇದ್ಯಂ ಭುಕ್ತ, ಇನ್ನೊಬ್ರು ನೈವೇದ್ಯ ತಗೊಳ್ಬಾರ್ದು, ತಗೊಂಡ್ರೆ ಏನಾಗುತ್ತೆ ಅಂದ್ರೆ, ಏನ ಇನ್ನು ವೈಷ್ಣವ ಮುಂದೆ ಬರುತ್ತೆ, ಇನ್ನು ಬಂದಿಲ್ಲ, ಇನ್ನು ಬಾರಿ ಮುಂದಿದೆ, ಇಲ್ಲೇ ಆಯ್ತು, ಇದರಲ್ಲೇ ಬರುತ್ತೆ. ವೈಷ್ಣ ದೇವಂ ಬಲಿಂ ಚೈವ ಕುರಿಯಾನ್ ನಿತ್ಯಂ ತದರ್ಪಣಂ, ಮುಂದೆ ಬರುತ್ತ ಅಲ್ಲಿ ಹೇಳ್ತಾರೆ. ಅಲ್ಲ ಅಲ್ಲ, ಮುಂದೆ ಬರುತ್ತೆ ಅಂತ ಹೇಳಿದ್ನಲ್ಲ, ಈಗ ಯಾವ್ ತಗೋಬೇಕು ಅಂತ ಹೇಳ್ತಾರ ಅವರೀಗ. ಆದ್ರಿಂದ ಅಲ್ಲಿವರೆಗೆ ಹೋಗಿಲ್ಲ ನಾವು. ಯಾವ್ದು ಇಲ್ಲಿ ಹೇಳ್ತಾರೆ, ಅನ್ಯ ದೇವಶ್ಯ ನೈವೇದ್ಯಂ ಭುಕ್ತ ಚಾಂದ್ರಾಯಣಂ ಚರೆ, ಬೇರೆ ದೇವತೆಗಳ ನೈವೇದ್ಯ ಶಿಕಾರ ಮಾಡಿದ್ರೆ ಏನ್ ಮಾಡ್ಬೇಕು, ಅಕಸ್ಮಾತ್ ತಿಂದ್ರೆ ಚಾಂದ್ರಾಯಣ ವ್ರತ ಮಾಡಬೇಕು. ಅದೊಂದು ವ್ರತ ಮಾಡಕ್ ಬೇಡ ಅಂತ ಮಾಡಕ್ ಹೋಗ್ಬೇಡಿ, ಭಾರಿ ಕಷ್ಟ ಅದು. ಎಷ್ಟದು, ಒಂದು ತಿಂಗಳು ಮಾಡಬೇಕು. ಚಂದ್ರನ ಗತಿ ಮೇಲೆ ಶುರುವಾಗತ್ತ, ಮೊದಲೆಲ್ಲ ಒಂದೊಂದು ತಗೊಳ್ಳೋದು, ಆಮೇಲೆ ಒಂದೊಂದು ಕಡಿಮೆ ಮಾಡ್ತಾ ಬರೋದು. ಮ್ಯಾಕ್ಸಿಮಮ್ ಎಷ್ಟು ತಿನ್ಬಹುದು, ಹದಿನೈದು ಅಷ್ಟೇ. ಹದಿನೈದು ಮತ್ತಿಲ್ಲ, ಇವರು ಬಂದು ಒಂದೊಂದು ಐಟಮ್ನು ಹದಿನೈದು ಸುತ್ತ ತಿಂದಿರ್ತಾನೆ, ಅವರು ತಿನ್ಬೇಕಾದ್ರೆ ಸಾಧ್ಯನೇ ಇಲ್ಲ. ಬಂದಿತ್ತ ಬರೀ ಹಾಲಲ್ಲ, ಫಸ್ಟ್ ಆಫ್ ಆಲ್ ಅದು ಅಕ್ಕಿ ಧಾನ್ಯಗಳನ್ನ ಗೋವಿ ತಿನ್ನಿಸ್ಬೇಕು. ಗೋವಿನ ಇದರಲ್ಲಿ ಅದು ಕಾಳು ತಿನ್ನಿಸಿದಾಗ ಅದೇನ್ ಮಾಡುತ್ತೆ, ಅದು ಗೋಡು ಜೀರ್ಣ ಆಗೋದಿಲ್ಲ. ವಿಶೇಷವಾಗಿ ನವಣಿ, ನವಣಿ ಅಂತ ಬರುತ್ತೆ, ಅದು ಡೈಜೆಸ್ಟ್ ಆಗೋದಿಲ್ಲ, ಹಾಗೆ ಬರುತ್ತೆ. ಗೋಬೈ ಗೋಬೈ ಇದರಲ್ಲಿ ಬರುತ್ತೆ, ಅದನ್ನೆಲ್ಲ ಸಪರೇಟ್ ಮಾಡಬೇಕು. ಎಷ್ಟಾಗಿರುತ್ತೆ ಈಗ ಗೋವಿನ ಹೊಟ್ಟೆಯಿಂದ ಬಂದಾಗ ಏನಾಗುತ್ತೆ, ಅದೀಗ ಭಾರಿ ಪ್ಯೂರ್ ಆಗಿರುತ್ತೆ, ಚಿಕ್ಕಾಬಟ್ಟೆ ಪ್ಯೂರ್ ಆಗಿರುತ್ತೆ. ಅದನ್ನ ಕುಟ್ಟಿ ಎದುರು ಮಾಡಿ ಅದರಲ್ಲಿ ಪದಾರ್ಥ ಮಾಡಿ ಅದರಲ್ಲಿ ಮಾತ್ರ ನೈವೇದ್ಯ ಎಲ್ಲ ಮಾಡಿ ಅದರಲ್ಲಿ ಬಂತು ಕ್ರಮಗಳು ತಗೋಬೇಕು. ಮ್ಯಾಕ್ಸಿಮಮ್ 15 ಹುಣ್ಣಿಮೆ ಗೊತ್ತಾಯ್ತಾ, ಅದ್ರ ಹಿಂದಿನಿಂದ ಕಡಿಮೆ ಮುಂದೆ ಕಡಿಮೆ, ಅದು ಮ್ಯಾಕ್ಸಿಮಮ್ ತಗೊಳ್ಳೋದು. ಈ ರೀತಿ ಒಂದು ತಿಂಗಳು ಮಾಡಿದ್ರೆ ಏನಂತಾರೆ ಅದಕ್ಕೆ, ಒಂದು ಚಾಂದ್ರಾಯಣ ವರ್ಷ ಪೂರ್ತಿ ಮಾಡಿದ್ರೆ ಕೃಷ್ಣ ಚಾಂದ್ರಾಯಣ ಅಂತ ವರ್ಷ ಪೂರ್ತಿ ಆಗಿ ಮಾಡಬೇಕು. ಕೆಲವು ಅದು ಹೇಳ್ತಾರೆ, ಇನ್ನು ಹೇಳ್ತಾರೆ ಚಾರಾಯಣ 100 ಮಾಡಬೇಕು ಅಂತ ಹೇಳಿದ್ರೆ ಬದುಕೇರಲ್ಲಿ ಎಷ್ಟೊತ್ತಿರ್ತಾರೆ ಅಷ್ಟು ದಿವಸ. ಆದ್ರಿಂದ ಏನ್ ಮಾಡಬೇಕು ಅದ್ರ ಬಂದು ಈ ರೀತಿ ಮಾಡೋದಕ್ಕಿಂತ ತಗೊಳ್ಳದೇ ಇರೋದೇ ಕ್ಷೇಮ. ವಾಯುಲಕ್ಷ್ಮಿ ಹರಿಣ ಅಂಚ ತ್ರಯಾಣ ಅರ್ಪಿತಾಶನ ಗ್ರಾಹ್ಯಮೇವ ಕ್ರಮೇಣ ಸ್ಯಾತ್ ಗ್ರಾಹ್ಯಂ ನಾನ್ಯಾರ್ಪಿತಂ ಕ್ವಚಿತ್. ಇದು ಸ್ಪಷ್ಟವಾಗಿ ಆಚಾರ್ಯ ಮಾತಿನಲ್ಲೇ ಸ್ಪಷ್ಟ ಇದೆ. ವಿಷ್ಣು ನೈವೇದ್ಯ ಗ್ರಾಹ್ಯ ಅಂತಿದೆ. ಪಾವನಂ ಅಂತ ಹೇಳಿದ್ರ ಪವನ ಪಾವನ ವಾಯುದೇವ ನೈವೇದ್ಯನು ಗ್ರಾಹ್ಯ ಅಂತ. ವಾಯುದೇವ ನೈವೇದ್ಯ ಗ್ರಾಹ್ಯ ಆದ್ಮೇಲೆ ಲಕ್ಷ್ಮಿ ನೈವೇದ್ಯ, ಯಾಕೆ ಅವ್ರ ಮೇಲೆ ಇರೋದ್ರಿಂದ ಅದು ಗ್ರಾಹ್ಯ. ಮೂರು ಬಂದವೆ, ಉಳಿದವರೆಲ್ಲ ವೈತು. ಅದು ಇನ್ನು ವಾಕ್ಯ ಬೇಕು ಅಂದ್ರೆ ವಾಯು ಲಕ್ಷ್ಮಿ ಹರಿಣಾಂಚ ತ್ರಯಾಣಾಂ ಅರ್ಪಿತಾಶನಂ ಗ್ರಾಹ್ಯಮೇವಾ. ಇದನ್ನು ತಗೋಬಹುದು ಅಲ್ಲ, ತಗೊಳ್ಳೇಬೇಕು ಅಂತ ಹೇಳಿದ್ರು. ಮೂರು ಜನ ನೈವೇದ್ಯವನ್ನ ಸ್ವೀಕಾರ ಮಾಡಲೇಬೇಕು. ಗ್ರಾಹ್ಯಂ ನಾನ್ಯಾರ್ಪಿತಂ ಕೊಚಿತ್ತೆ. ಹೌದೌದು, ಅದ್ ಬೇರೆ ಇನ್ನು ಬಂದಿಲ್ಲ, ಬರುತ್ತದೆ ಈಗ. ಅದು ಹೇಳ್ತಾರೆ ಮುಂದೆ, ಅದು ಇವರು ನೈವೇದ್ಯ ಅಲ್ಲ ಅದು ಆಕ್ಚುಲಿ. ಅದು ಹೇಳ್ತಾರೆ ಏನಂತ, ವಿಷ್ಣುಲಕ್ಷ್ಮಿ ವಾಯುದೇವಾನ್ ವಿನಾ ದೇವಾಹ ಶಿವಾದಯ. ಇದೆಲ್ಲಿ ಬಂದಿದೆ? ತತ್ರ ಇವಾದ ಅಗ್ನಿಪುರಾಣದ ಮಾತದು. ವಾಯುಲಕ್ಷ್ಮಿ ಹರಿಣಾಂಚ ವಿಷ್ಣು ಲಕ್ಷ್ಮಿ ವಾಯುದೇವಾನ್ ವಿನಾ ದೇವಾಹ ಶಿವಾದಯ ಅನ್ಯ ದೇವ ಇತಿ ಪ್ರೋಕ್ತಾಹ. ಇವರಿಗೆ ಏನ್ ಹೆಸರು? ಇವರಿಗೆ ಅನ್ಯ ದೇವತೆಗಳು ಅಂತ ಹೆಸರು. ತೇಯೇ ವಿಷ್ಣು ಪ್ರಿಯಾಪಿ, ವಿಷ್ಣು ಪ್ರಿಯರೇ ಅವರು. ವಿಷ್ಣು ಪ್ರಿಯರಾಗಿದ್ರು ಕೂಡ ನೈವೇದ್ಯದ ಪ್ರಶ್ನೆ ಬಂದಾಗ ಏನಂತಾರೆ ಅವರಿಗೆ? ಅನ್ಯ ದೇವತೆಗಳು ಅಂತ ಹೆಸರು. ಇನ್ನು ವೈಷ್ಣವ ಅನ್ಯರು ಬೇರೆ, ಅದು ಕ್ಷುದ್ರ ದೇವತೆಗಳು. ಅದರಲ್ಲ ಕ್ಷುದ್ರ ಅಲ್ಲದೆ ಹೋದ್ರು ಕೂಡ ನೈವೇದ್ಯ ತಗೊಳ್ಳಬಾರದು. ಇನ್ನೊಂದು ಪ್ರಶ್ನೆ ಮಾಡ್ತಾ ಕೇಳೋದು, ನಾವು ಅಂತರ್ಯಾಮ ವೀಕ್ಷ ನೈವೇದ್ಯ ಮಾಡಿ ತಗೋಬಹುದಾ ಅಂತ ಕೇಳಿದ್ರೆ, ಅಂತರ್ಯಾಮ ವೀಕ್ಷ ನೈವೇದ್ಯ ಮಾಡೋದೇ ನೈವೇದ್ಯ, ಬೇರೆ ನೈವೇದ್ಯ ಅಂತ ಕರೆಯೋದೇ ಇಲ್ಲ. ಆದ್ರಿಂದ ಏನರ್ಥ? ಅದನ್ನು ತಗೊಳ್ಬಾರದು ಅಂತ ಅರ್ಥ. ಅರ್ಥ ಆಯ್ತಾ? ಇಲ್ಲದವರೆ ಅಂತರ್ಯಾಮ ವೀಕ್ಷ ನೈವೇದ್ಯ ಎರಡು ಪಕ್ಷ ಇದೆ ಅಂತ ಆಗುತ್ತೆ. ಹಾಗೆ ನೈವೇದ್ಯ ಮಾಡೋದು ಒಂದಿದೆ, ಅಂತರ್ಯಾಮ ವೀಕ್ಷ ನೈವೇದ್ಯ ಇನ್ನೊಂದಿದೆ ಅಂತ. ತಪ್ಪದು, ನೈವೇದ್ಯ ಒಂದೇ ಪಕ್ಷ. ಏನದು? ಗಣೇಶನಿಗೆ ಕೊಟ್ಟಾಗಲೂ ಗಣೇಶನ ಮುಖ್ಯ ಕೊಡೋದು ಒಳಗಿರತಕ್ಕಂತ ಭಗವಂತನಿಗೇನೆ. ಆದ್ರೂ ಕೂಡ ಇವ್ರ ಮೂಲಕ ಕೊಟ್ಟಾಗ ಏನ್ ಮಾಡಬಾರ್ದು? ತಗೊಳ್ಬಾರ್ದು. ಅರ್ಥ ಆಯ್ತಾ? ಆದ್ರಿಂದ ಆಯುಕ್ತಿ ಕೆಲವರು ಕೊಟ್ಬಿಡ್ತಾರೆ, ಆ ಯುಕ್ತಿ ಕೊಟ್ಟರೆ ಮೋಸ ಹೋಗ್ತಾರೆ. ಅದಿದ್ ಬೇರೆ ನೈವೇದ್ಯ ಇಲ್ಲ ಅಂದ್ಮೇಲೆ ಮುಗಿದೋಯ್ತು ಅಲ್ಲಿಗೆ. ಏನ ನಿಷ್ಠಾವಂತ? ಎಲ್ಲ ನಿಷ್ಠಾವಂತರೇ ಆಗಿರ್ಬೇಕು ಅಂತ ಅರ್ಥ. ಅತಿ ನಿಷ್ಠಾವಂತ ತುಂಬಾ ಕಾಪಿ ಎಲ್ಲರೂ ಹೊಡಿಬಾರ್ದು, ನಿಷ್ಠಾವಂತರು ಮಾತ್ರ ಹೊಡಿಬಹುದು. ಏನರ್ಥ ಅದಕ್ಕೆ? ಈಗ ಸ್ಟೂಡೆಂಟ್ ಅಂದ್ರೆ ಯಾರಾಗಿರ್ಬೇಕು? ಅವರು ಸ್ಟೂಡೆಂಟ್ ಅಂದ್ರೆ ನಿಷ್ಠಾವಂತರೇ ಆಗಿರ್ಬೇಕು ಹೊರತು ನಿಷ್ಠಾವಂತ ಸ್ಟೂಡೆಂಟ್ ಅನಿಷ್ಠಾವಂತ ಸ್ಟೂಡೆಂಟ್ ಅಂತಲಿಲ್ಲ. ಕ್ಲಾಸಿಫಿಕೇಶನ್ ಇಲ್ಲ ನೋಡಿ. ಅರ್ಥ ಆಯ್ತಾ? ವೈಷ್ಣವ ಸಾಧಕ ಅಷ್ಟೇ ಹೊರತು ನಿಷ್ಠಾವಂತ ಸಾಧಕ ಏನು ಅರ್ಥ ಅದಕ್ಕೆ? ಅದಲ್ಲ, ಸುಮ್ಮನೆ ಅದೇನು ದಾರಿ ತಪ್ಪಿಸಲಿಕ್ಕೆ ಕೇಳೋ ಮಾತುಗಳಷ್ಟೇ. ಎಲ್ಲ ಒಂದೇ ಸತ್ತೇನೆ. ಇವರು ಗಣೇಶ ಅಂತರ್ಗತ ಅಂತ ಕೊಟ್ಟುಬಿಟ್ರೆ ದೇವರಿಗೆ ಮುಟ್ಟುತ್ತದೆ. ಯಾಕೆಂದ್ರೆ ಪ್ರತ್ಯೇಕ ಯಾರಿಗೂ ಕೊಡಾಗಿಲ್ಲೇ ಇಲ್ಲ, ದೇವರಿಗೆ ಹೋದ್ರೇ ಕೊಟ್ಟಾಗಲೆಕ್ಕ ಕೊಡಾಗೇ ಇಲ್ಲ. ಅದರಿಂದ ನೈವೇದ್ಯ ಹಾಗೆ ಮಾಡಬೇಕು, ಬೇರೆ ದಾರಿ ಇಲ್ಲ. ಅದನ್ನು ತಗೊಳ್ಬಾರ್ದು ಬೇರೆಯವರಿಗೆ ಮೂಲಕ ಕೊಟ್ಟಾಗ ಅಂತ ಹೇಳ್ಬಿಟ್ರೆ. ಪಾತ್ಮೇಚ ಪರಶುಕ್ಲತ್ರಯಸ್ಯ ಸ್ಯಾತ್ ದೈವತ್ವಂ ನಾಮೃತಾನ್ಯ. ಮುಂದೆ ಹೇಳ್ತಾರೆ ಯಾವ ನೈವೇದ್ಯ ತಗೋಬೇಕು ಅಂತ ಹೇಳ್ತಾರೆ. ನ ಅಮೃತಾಂಧಸಂ, ಸ್ಟ್ರಿಕ್ಟ್ಲಿ ದೇವ ಅಂತ ಕರಿಬೇಕಾದ್ರೆ ಮೂರು ಜನಕ್ಕೆ ಮಾತ್ರ ಕರಿಬೇಕು, ಪರಶುಕ್ಲತ್ರಯರಿ ಮಾತ್ರ ಕರಿಬೇಕು ದೇವರು. ಅದಕ್ಕೆ ಒಂದು ಪದ್ಧತಿ ಬಂದಿದೆ, ಭೀಮಸೇನ ದೇವರು ಗೊತ್ತಾಯ್ತಾ, ಹನುಮಂತ ದೇವರು ಅಂತ ಕರೀತೇವೆ. ಯಾತಕ್ಕೆ ಸಾಮಾನ್ಯವಾಗಿ ನಾವು ಅರ್ಜುನಾದಿಗಳನ್ನ ಕರೀದ್ರೆ ವ್ಯವಹಾರ ಮಾಡೋದಿಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ, ಈ ಅರ್ಥದಲ್ಲಿ ದೇವತ್ವ ಅವರಿಗಿಲ್ಲ. ದೇವತ್ವ ಎಂಥದ್ದು ಅಂದ್ರೆ ಅಚ್ಛಿನ್ನ ಭಾಗವತ ಧರ್ಮರಾಗಬೇಕು, ಅಂತ ಲಕ್ಷಣ ಇಲ್ಲ. ದೇರ್ಫೋರ್ ಮುಖ್ಯ ದೇವರು ಅಂದ್ರೆ ಅವರನ್ನೇ ಕರಿಬೇಕು, ಅವರು ಬೇರೆಯವರಲ್ಲ. ತನ್ನಿವೇದಿತ ಮಾತ್ರ ಅನ್ನಾದ್ಯಂ ಭುಂಜೀಯಾತ್ ಮುಖ್ಯತೋ ಬುಧಃ. ದೇರ್ಫೋರ್ ಪರಶುಕ್ಲತ್ರಯರವರಿಗೆ ಮಾತ್ರ ನೈವೇದ್ಯ ಸ್ವೀಕಾರ ಮಾಡ ಹೇಳಿರೋದ್ರಿಂದ ಬೇರೆಯವರ ನೈವೇದ್ಯವನ್ನು ಸ್ವೀಕಾರ ಮಾಡಕೂಡುದು ಅಂತ ಹೇಳಿದರು. ಪೃಥಗೇವ ರಮಾಬ್ರಹ್ಮಾದಿ ಭೋಗ್ಯವಸ್ತುಷು ಹರಿಹಿ ಸಾರಭುಕ್ಕಿತಿ ಏನಾದ್ರು ಮುಂದೆ ಏನಾದ್ರು ಪ್ರಿಂಟ್ ಮಾಡಿದ್ರು. ಪಂಡಿತಾಚಾರ್ಯೈಹಿ ಇತಿ ವದಧ್ವಿ, ತಪ್ಪು ಪ್ರಿಂಟ್, ವದಧ್ವಿ ಪಂಡಿತಾಚಾರ್ಯ ಆಯ್ತಲ್ಲ ಹಿಂದಿಂದ, ಮುಂದೆ ಹೋಗ್ಬೇಕೀಗ. ಇಲ್ಲಿದೆ ನಾರದೀಯ ದೇವದೇವ ಯತಶ್ಚುದ್ಧೋ ವಾಯುದೇವೋ ಜಗದ್ಗುರು ಹರಿಪ್ರಿಯಸ್ತೋ ಗ್ರಾಹ್ಯಂ ಅನ್ನಂ ವಾಯುವರ್ಪಿತಂ ಬುಧೈಹಿ ಅಂತ ನಾರದೀಯ ಪುರಾಣದಲ್ಲಿದೆ. ವಾಯುದೇವರು ಎಂಥವರು ಅಂದ್ರೆ, ಯತಃಶುದ್ಧೋ ವಾಯುದೇವ ಜಗದ್ಗುರು, ಜಗದ್ಗುರುಗಳಾದ ವಾಯುದೇವರು ಶುದ್ಧರಾದ್ದರಿಂದ ಹರಿಪ್ರಿಯರಾದ್ದರಿಂದ ತಥೋ ಗ್ರಾಹ್ಯಂ ಅನ್ನಂ ವಾಯುಗರ್ಪಿತಂ ಬುಧೈಹಿ. ಅವರಿಂದ ಅರ್ಪಿತವಾದ ಅನ್ನವನ್ನ ಸ್ವೀಕಾರ ಮಾಡಬೇಕು ಜ್ಞಾನಿಗಳು ಅಂತ ಹೇಳಿದರು. ಆದೌ ಭಗವತ್ ಸಮರ್ಪಿತಮಿ ಇತರ ದೇವತಾ ನೈವೇದ್ಯಂ ಸರ್ವಥ ಅಗ್ರಾಹ್ಯಮೇವೇತಿ ಸಂಪ್ರದಾಯ ಇತಿ ಪೂಜಾ ಕಲ್ಪನತಾಯಾಂ ಅನ್ಯ ದೇವತಾ ನೈವೇದ್ಯ ಸ್ವೀಕಾರಸ್ಯ ಅನರ್ಥಕತ್ವ ಅನರ್ಥ ಉಪವಾದಿತಂ ಮತೋ ಮುಮುಕ್ಷುಭಿ ತತ್ರ ಅವಹಿತೈಹಿ ಭಾವ್ಯಂ ಇತಿ ಉಕ್ತಂ. ದೇರ್ಫೋರ್ ಅಂತರ್ಯಾವೇಕ್ಷೆಯ ಬೇರೆ ನೈವೇದ್ಯ ಮಾಡಿದ್ರು ಕೂಡ ಅದನ್ನೂ ತಗೊಳ್ಬಾರದು. ಡೈರೆಕ್ಟ್ ನೈವೇದ್ಯ ಅಂತೂ ನೈವೇದ್ಯನೇ ಅಲ್ಲ, ಅಂತರ್ಯಕ್ಷೆ ಮಾಡಿದ್ರು ಕೂಡ ಅದು ಅಗ್ರಾಹ್ಯ ಅಂತ ಹೇಳಿದ್ರಿಂದ ಆ ವಿಷಯ ಸ್ಪಷ್ಟ ಆಯ್ತಾರೆ. ಇನ್ನೇ ಹಾಗೆ ಕೆಲವರು ಹೇಳ್ತಾರೆ ನಿಷ್ಠಾವಂತರಿ ಭಾರಿ ಜಾಸ್ತಿ ಅಂತ ಹೇಳಬಾರದು, ನಿಷ್ಠಾವಂತರಿ ಬೇಕಾದ್ರೆ ಎಕ್ಸೆಂಪ್ಷನ್ ಕೊಡಬಹುದು, ಸಾಮಾನ್ಯರು ಕೊಡಬಾರದು ಅಂತ ಹೇಳ್ಬೇಕು. ಯಾಕೆ ನಿಷ್ಠಾವಂತರು ಏನ್ ಮಾಡ್ತಾರೆ, ಅನುಸಂಧಾನ ಸ್ಟ್ರಾಂಗ್ ಇರುತ್ತಾ ಅದರಿಂದ ಕ್ಯಾನ್ ಮ್ಯಾನೇಜ್, ಗೊತ್ತಾಯ್ತಾ, ಚಿಕ್ಕವರಿಗೆ ಇರೋದಿಲ್ಲ ಭಾರಿ ಕೇರ್ಫುಲ್ ಆಗಿರ್ಬೇಕು ಅಂತ ಅರ್ಥ. ಅರ್ಥ ಆಯ್ತಾ? ಈಗ ನಿಷ್ಠಾವಂತರು ಮಾತ್ರ ಒಳ್ಳೆ ಆಹಾರ ತಗೋಬೇಕು, ಚಿಕ್ಕ ಮಕ್ಕಳಿಗೆ ಎಂತ ಆದ್ರೆ ಕೊಡಬೇಕು ಅಂದ್ರೆ ಸಾಮಾನ್ಯ ಮಕ್ಕಳಿಗೆ ಎಂತ ಆಹಾರ ಕೊಡ್ತಾರೆ ಯಾವಾಗಲೂ? ಹೆಚ್ಚು ಪೂರ್ತಿ ಡೈಜೆಸ್ಟ್ ಆಗಬೇಕು, ತೊಂದರೆ ಆಗಬಾರದು, ಕ್ಲಿಕ್ ಇರಬೇಕು, ಆ ಥರ ಯೋಚನೆ ಮಾಡ್ತಾರೆ. ನಿಷ್ಠಾವಂತರು ಉಪಯೋಗಿಸೋದಾದ್ರೆ ಆ ಇನ್ನೂ ನಿಷೇಧ ಆಯ್ತು. ಯಾರಿಗೆ? ಅವರಿಗೆ, ಸಾಧಾರಣ ಸಾಮಾನ್ಯರಿಗೆ ಇನ್ನೂ ಜಾಸ್ತಿ ಸ್ಟ್ರಿಕ್ಟ್ ಆಗಿ ಹೇಳಬೇಕು, ಕಡಿಮೆ ಹೇಳಬಾರ್ದು. ಅಲ್ಲ, ದೊಡ್ಡವರಿಗೆ ಇವ್ರು ಹೇಳಬೇಕು, ಸ್ವಾಮಿ ನೀವೇನು ಭಾರಿ ದೊಡ್ಡವರು ಅಡ್ಜಸ್ಟ್ ಮಾಡ್ಕೋತೀರಿ, ನಮ್ಗತಿ ಏನು ಅಂತ ಕೆಳಗಿರ್ಬೇಕೆ ಹೊರತು ನೀವು ಏನಾದ್ರು ಮಾಡ್ಕೊಂಡು ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಮಾಡ್ಕೊಳಕ್ ಹೋಗಬಾರ್ದು. ಆ ರೀತಿ ಮಾಡ್ಕೊಂಡು ಕೊನೆಗೇನಾಯ್ತು, ಸಂಧ್ಯಾ ಅನ್ಕೊಂಡು ಬಿಟ್ಟು ಹೋಯ್ತು ಕೊನೆಗೆ. ಅದು ಇದೆ ಅಲ್ಲ, ನಿಷ್ಠಾವಂತರು ಮಾತ್ರ ಸಂಧ್ಯಾ ಮಾಡಬೇಕು ಸ್ಥಿತಿ ಬಂದ್ಬಿಟ್ಟು ಏನ್ ಮಾಡ್ಬೇಕು? ತಪ್ಪು, ನಿಷ್ಠಾವಂತರು ಮಾತ್ರ ಪ್ರಾಮಾಣಿಕರಾಗಿರ್ಬೇಕು ಅಂದ್ರೆ ಉಳಿದವರು ಅಪ್ರಾಮಾಣಿಕರಾಗಬೇಕಾ? ಭಾವ್ಯಂ ಉದ್ಯುಕ್ತಂ ಆರು ಶ್ರೌತಸ್ಯ. ನಮ್ಮಲ್ಲಿ ಕೆಲವು ಪದ್ಧತಿ ಹಿಂದೆ ಅದೆಲ್ಲ ಇತ್ತು. ಯಾರು ವಿದ್ವಾಂಸರಲ್ಲಾಗಲಿ ಮಠಾಧಿಪತಿ ಭಿನ್ನಾಭಿಪ್ರಾಯ ಬಂದಾಗ ಸರಿಯಾಗಿ ನೆನಪಿಟ್ಕೋಬೇಕಾದ್ರೆ ಆ ಶಿಷ್ಯರು ಅವ್ರು ಹೇಳ್ತಾ ಇದ್ರು, ನಮ್ ನಮ್ ಗಲಾಟೆ ಇರುತ್ತೆ, ನೀವು ಇದಕ್ಕೆಲ್ಲ ತಲೆ ಹಾಕ್ಲಕ್ ಹೋಗಬೇಡಿ, ಗೊತ್ತಾಯ್ತಿಲ್ಲ, ಗೊತ್ತಾಯ್ತಾ, ನಮ್ದು ಏನೋ ಕಾರಣಕ್ಕೆ ಬಂದಿರುತ್ತೆ, ನೀವು ಹಾಗೆಲ್ಲ ಮಾಡಬಾರ್ದು, ಗೌರವದಿಂದ ನಡ್ಕೋಬೇಕು ನೀವು, ಗೊತ್ತಾಯ್ತಾ. ನಾಳೆ ನಮಗೆ ಒಂದಾಗ್ತೀವಿ, ಮುಂದೆ ನಮ್ಗೆ ನಿಮ್ಗತಿ ಏನಾಗುತ್ತಾ ಮೇಲೆ ಈಗ ಆ ಥರ ಹೇಳಬೇಕು. ಪಂಡಿತರು ಹಾಗೆ ಇದು ನಮ್ ನಮ್ ಲೆವೆಲ್ ಗಲಾಟೆ ಹೊರತು ನೀವು ಎಂಟರ್ ಆಗೋದಲ್ಲ ಇದು. ನೀವೆಲ್ಲ ಅವ್ರ ಸಾರ್ ಗೌರವ ಅವ್ರು ಯಾಕೆ ಅವಮಾನ ಮಾಡಿದೆ ಮಾಡಿಕೊಡ್ರು ಹಾಗೆ ಹೇಳಬೇಕು. ನನ್ನ ದೇಶದಿಂದ ಅವಮಾನ ಮಾಡು ಅಂತ ಹೇಳಬಾರ್ದು. ಇದು ನಮ್ಮ ಯಾವುದೋ ವಿಷಯಕ್ಕೆ ನಮ್ಮಲ್ಲಿ ಬಂದಿರೋ ಭಿನ್ನಾಭಿಪ್ರಾಯ ಅಷ್ಟೇ ಹೊರತು ಏನ್ ಮಾಡಬಾರ್ದು, ಅದನ್ನ ಯಾವ್ದು ಕಂಪ್ಲೇಂಟ್ ಮಾಡ್ಕೋಬಾರ್ದು, ತಮ್ಮ ಗುಂಪೆಲ್ಲ ಹೆಡ್ಪಾಡ ಮಾಡ್ಕೋಬಾರ್ದು. ಆ ರೀತಿ ಮಾಡ್ಕೊಂಡು ಮಾಡ್ಕೊಂಡ ಕೊನೆ ಏನಾಯ್ತು, ಈಗ ಆತರ ಬಂದ್ಬಿಟ್ಟು ಕೊನೆಗೆ ಅದು ಮದ್ದ ದ್ವೇಷ, ಪಾರ್ಟಿ ದ್ವೇಷ ಅದಾಗಿರುತ್ತೆ ಕೊನೆ ಕೊನೆ. ಹಾಗೆಲ್ಲ ಮಾಡಬಾರ್ದು. ವೈಯಕ್ತಿಕ ದ್ವೇಷನ ಅದಕ್ಕೆ ಎಕ್ಸ್ಟೆಂಡ್ ಮಾಡಿದ ಒಂದು ಕೆಟ್ಟ ಪದ್ಧತಿ ಹೇಳಿದಾಗ, ತಂದೆ ಜಗಳ ಮಕ್ಕಳು ಬಂದ್ಬಿಟ್ಟು ಸುಮ್ಮನೆ ಕೂಡಿ ಅಂತಾರಲ್ಲ ಹಾಗೆ, ಅವರವ್ರ ಜಗಳಕ್ಕೂ ಮಕ್ಕಳಿಗೆ ಸಂಬಂಧ ಮಾಡಿಬಿಟ್ಟು ಮನೆಯಲ್ಲೇ ಎರಡು ಪಾರ್ಟಿ ಆಗಿಬಿಡುತ್ತೆ. ಆಮೇಲೆ ಅವ್ರೇನ್ ಮಾಡ್ಬೇಕು, ಅದು ಯಾವ್ದೋ ವಿಷಯಕ್ಕೆ ಅವ್ರ ಗಲಾಟೆ ಬಂದಿದೆ ಅಷ್ಟೇ ಹೊರತು ಯಾವ್ದಕ್ಕೆ ತಗೊಳ್ಬಾರ್ದು ಅದನ್ನ, ಇವರು ತಮ್ಮ ಅಡ್ವಾಂಟೇಜ್ ತಗೊಳಕ್ ಹೋಗ್ಬಾರ್ದು, ಅಷ್ಟಕ್ಕೆ ಅದು ಬೇರೆ ಮಾತಿಗೆ ತಂಟೆನೆ ಹೋಗ್ಬಾರ್ದು. ಆ ಅರ್ಥದಲ್ಲಿ ನಿಷ್ಠಾವಂತರು ಅಂದ್ರೆ ಹಾಗೆ, ಅದರಿಂದ ಅಪಾರ್ಥಕ್ಕೆ ಕಾರಣ ಆಗೋದು ಅಂದ್ರೆ ಅದು ಭಾರಿ ತಪ್ಪು. ಇಷ್ಟ ಹೇಳಿ ಅದು ಮುಗಿದ ಕೊನೆಗೆ ಅಭಿವಾದನ ಮಾಡಬೇಕು ಅಂತ ಮಾತಾಡ್ತಾ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರು, ಗೊತ್ತಲ್ಲ ಮೊನ್ನೆ ಬಂದಿತ್ತು ಅದು. ಆ ವಿಷಯ ಮಧ್ಯೆ ಬಂದಿದ್ದರಿಂದ ಆ ಕೆಲವು ಡೈವರ್ಷನ್ಸ್ ಬಂತಷ್ಟೇ ಅದರಲ್ಲಿ ಟಿಪ್ಪಣಿಗಳಲ್ಲಿ. ಪ್ರಣಮ್ಯ ಪ್ರಕರ್ಷೇಣ ಗುರುನ್ ವಿದ್ಯೋಪದೇಷ್ಟೂನ್ ಜನಕಾಂಶ್ಚ, ವಿದ್ಯೋಪದೇಶ ಮಾಡಿದವರನ್ನ ಹೆತ್ತವರನ್ನ ತಂದೆ ತಾಯಿಗಳನ್ನ ಎಲ್ಲರೂ ಆಗ ನಮಸ್ಕರಿಸಬೇಕು, ಅಭಿವಾದನ ಹಂತದಲ್ಲಿ ಮಾಡಬೇಕು. ಅಂತ ಗುರುಗಳು ಯಾರ್ಯಾರು ಅಂದ್ರೆ, ನಿಷೇಕಾದೀನಿ ಕರ್ಮಾಣಿ ಯಕರೋತಿ ಯಥಾವಿಧಿ ಸಂಭಾವಯತಿ ಚಾನ್ನೇನ ಸವಿಪ್ರೋ ಗುರು ರುಚ್ಯತೆ. ಯಾರು ಪಾಲನೆ ಮಾಡ್ತಾರೆ, ಚೌಲ ಉಪನಯನಾದಿಗಳು ಮಾಡೋದೆಲ್ಲ ತಂದೆ, ಆತನ್ನು ಗುರು ಅಂತ ಕರೆಯೋದ್ರಿಂದ ಪಾಠ ಹೇಳಿಕೊಟ್ಟ ಗುರು ಹೇಗೋ ತಂದೆ ತಾಯಿಗಳು ಕೂಡ ಏನವರು, ಅವ್ರಿಗೂ ನಮಸ್ಕಾರ ಮಾಡಬೇಕು. ಮತ್ತೆ ಸವಿಪ್ರೋ ಗುರು ರುಚ್ಯತೆ ಸಂಭಾವತಿ ಅನ್ನೇನ, ಯಾರು ಅನ್ನ ಹಾಕಿ ಕಾಪಾಡ್ತಾರೆ ಅವರು ಯಾವ ಗುಂಪಿ ಸೇರ್ತಾರೆ, ಗುರು ಸ್ಥಾನಕ್ಕೆ ಸೇರ್ತಾರೆ. ಅಲ್ಪಂ ವಾ ಬಹುವಾ ಯಶ್ಯ, ಅದಕ್ಕೆ ಕೃಷ್ಣ ಹೇಳ್ತಾರೆ ಯಶೋದ ಯಶದೇವ ದೇವಿಕರಿಗೆ ಹೇಳಬೇಕಾದ್ರೆ ನೆಲ ಮುಗಿದ ಕಂಸ ವಧೆ ಆಗೋಗ್ಬಿಡುತ್ತೆ. ಅವ್ರ ಹತ್ರ ಬರ್ತಾನೆ ಕೃಷ್ಣ, ಭಾರಿ ಕ್ಷಮಾಪಣೆ ಕೇಳ್ತಾರೆ ವಸುದೇವ ದೇವಕಿಯರನ್ನ, ಏನಂತ ಕೇಳ್ತಾರೆ ಗೊತ್ತಾ, ನನ್ನ ಮಗನಾಗಿ ನಿಮ್ಮನ್ನು ನೋಡ್ಕೊಳ್ಳೇ ಇಲ್ಲ, ಗೊತ್ತಾಯ್ತಾ, ಭಾರಿ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾ ಒಂದು ಎಂಟ ಶ್ಲೋಕ ಹೇಳ್ತಾರೆ ಕೃಷ್ಣಾಗ. ಶಾಸ್ತ್ರ ಹೇಳ್ತದೆ ಹೆತ್ತವರಲ್ಲ ಆದ್ರೂ ಸಾಮಾನ್ಯವಾಗಿ ಸಣ್ಣ ಸಾಕಿರ್ತಾರೆ ಅಂತವ್ರನ್ನೇ ತಂದೆ ತಾಯಿಗಳಂತ ಸರಿಯಾಗಿ ನೋಡೋಕೆ ಶಾಸ್ತ್ರ ಹೇಳ್ತದೆ. ನೀವು ಪಾಪ ನಿಜವಾಗ್ಲೂ ಕೂಡ ಹೆತ್ತವರು, ನಿಮ್ಮ ಜೊತೆ ಇರಲೇ ಇಲ್ಲ, ನಾನು ಎಲ್ಲೋ ಹೋಗಿಬಿಟ್ಟೆ, ಎಷ್ಟೆಷ್ಟು ಕಾಟ ಕೊಟ್ಟ ಕಂಸ ನಿಮಗೆ, ನಾನು ಏನೋನೋ ಮಾಡ್ಕೊಂಡಿದ್ಬಿಟ್ಟೆ ಅಂತ ಕೃಷ್ಣ ಜೋರ ಹೇಳಕ್ ಶುರು ಮಾಡ್ತಾನಾಗ. ಅರ್ಥಾಯ್ತಾ? ಅದ ಆ ಮೂಲಕ ಏನ್ ಮಾಡ್ತಾನಾಗ, ಮಕ್ಕಳ ಜವಾಬ್ದಾರಿ ತೋರಿಸಿಕೊಡ್ತಾರೆ ತನಗೇನ. ಆಕ್ಚುಲಿ ಕೃಷ್ಣ ಮಾಡ್ತಿರೋದೇನೀಗ, ವಸುದೇವ ದೇವಕರಿಗೆ ಏನೇನು ಪ್ರಾಬ್ಲಮ್ ಇತ್ತಲ್ಲ ಸಾಲ್ವ್ ಮಾಡ್ತಾ ಇದ್ದಾನೆ. ಈಗ ಹತ್ರ ಇದ್ದೇ ಸಾಲ್ವ್ ಮಾಡಿದ್ರು ಸೇವೆನೆ, ಕೆಲವರು ಇರ್ತಾರೆ ಫಂಕ್ಷನ್ ಕಾಣಿಸೋದೇ ಇಲ್ಲ, ಹುಡುಗರು ಬೈಲೆ ಕೊಳ್ಳೆ ಸ್ಕೋಪ್ ಸಿಕ್ಬಿಡುತ್ತೆ. ನೋಡಿದೇನ್ರಿ ಮನುಷ್ಯ ನಾಪತ್ತೆ ಆಗಿದ್ದಾನೆ, ದೊಡ್ಡ ಇಶ್ಯೂ ಇದು ಬಂದಂತೆ. ಆಮೇಲೆ ಹೇಳ್ತಾರೆ ಎಲ್ಲ ಕೆಲಸ ಮಾಡಕ್ಕೆ ಅಲ್ಲೇ ಕೂತ್ಕೊಂಡು ಕಾಯ್ತಾ ಇದ್ದ ಪಾಪ ಅವರು, ಎಲ್ಲ ಅಲ್ಲಿಂದ ಮಾಡ್ತಾ ಇದ್ದಾನೆ. ಅವ ತೆಪ್ಪಗಾಗ್ಬಿಡ್ತಾರೆ. ಯಾತಕ್ಕೆ ಎದುರಿಗಿದ್ದು ಮಾಡದೇ ಇರೋರಿರ್ತಾರೆ, ಹೋಗ್ತಾರೆ. ಎದುರಿಗಿದ್ದು ಏನು ಮಾಡದೆ ಊಟ ಮಾತ್ರ ಮಾಡೋರು ಇರ್ತಾರೆ. ಅವ್ರು ಎದುರಿಗೆ ಕಂಡಿಲ್ಲ, ಯಾವ್ದು ಬಂದೇ ಇಲ್ಲ, ಬಟ್ ಎಲ್ಲ ಮ್ಯಾನೇಜ್ ಅಲ್ಲಿಂದ ಮಾಡ್ತಾ ಇದ್ದೆ. ಯಾವ್ದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ದಾರೆ, ಹೋಗ್ತಾನೆ. ಕೃಷ್ಣ ಆ ರೀತಿ ಅನುಗ್ರಹನೇ ಮಾಡಿರೋದು. ಮತ್ತೆ ಇಲ್ಲಿದ್ದಾಗ್ರು ದೇವರ ಜೊತೆಗೆ ಯಾವಾಗಲೂ ಇದ್ದೇ ಇದ್ದಾನೆ. ಬಟ್ ಆ ಉಳಿದವರಿಗೆ ಹೇಳ್ತಾ ಎಷ್ಟು ಮನುಷ್ಯನಿಗೆ ಕಮಿಟ್ಮೆಂಟ್ ಇರುತ್ತೆ, ಎಷ್ಟು ಹುಷಾರ ನೋಡ್ಕೋಬೇಕು ಎಂಬುದನ್ನ ತನ್ನ ಮಾತುಗಳಲ್ಲಿ ಹೇಳ್ತಾ ಒಂಥರ ಅಪಾಲಜಿ ಕೇಳ್ತಾರೆ ಕೃಷ್ಣ. ಅವ್ರಿಗೆ ಅರ್ಥ ಆಗುತ್ತೆ ದೇವಕಿಯರಿಗೆ, ಕೃಷ್ಣ ನೀನು ಅಲ್ಲಿದ್ದ ಮಾಡಿರೋದೇ ಭಾರಿ ಉಪಕಾರ ಅಂತ ಕೊಂಡಾಡ್ತಾರೆ. ಆ ಮಾತಿನಲ್ಲಿ ಅನ್ನ ಹಾಕಿದವರು ಕೂಡ ಏನಾಗ್ತಾರೆ, ತಂದೆ ತಾಯಿಗಳದ್ದಾಗಿರ್ತಾರೆ, ಅವ್ರಿಗೂ ನಮಸ್ಕಾರ ಮಾಡಬೇಕು. ಅಲ್ಪಂ ವಾ ಬಹುವಾ ಯಸ್ಯ ಶ್ರುತಸ್ಯ ಉಪಕರೋತಿ ಯಹ. ಇನ್ನೊಂದು ಅಲ್ಪಂ ವಾ ಬಹುವಾ ಯಸ್ಯ ಶ್ರುತಸ್ಯ, ಶ್ರುತ ಅಂದ್ರೆ ಶಾಸ್ತ್ರ, ಅಲ್ಪ ಸ್ವಲ್ಪ ಆದರೂ ಶಾಸ್ತ್ರ ಹೇಳಿಕೊಟ್ಟಿರಲಿ, ಹೆಚ್ಚಾದರೂ ಶಾಸ್ತ್ರ ಹೇಳಿಕೊಟ್ಟಿರಲಿ, ಶಾಸ್ತ್ರ ಹೇಳಿಕೊಟ್ಟವರಲ್ಲಿ ಏನಾಗ್ತಾರೆ, ಗುರುಗಳಾಗ್ತಾರೆ. ಇದೊಂದು ಇನ್ನೊಂದು ಪಾಯಿಂಟ್ ಇದೆ. ಇವತ್ತು ನಮ್ಮ ಲೌಕಿಕದಲ್ಲಿ ಅದೆಲ್ಲ ಕಾನ್ಸೆಪ್ಟ್ ಇದೆ, ಇದರಲ್ಲಿ ಹೋಗ್ಬಿಟ್ಟಿದೆ. ಶಾಸ್ತ್ರದಲ್ಲಿ ಇರಬೇಕಾದ ಅಲ್ಲೇ ಹೋಗ್ಬಿಟ್ಟಿದೆ. ಯಾರೇ ಹೇಳಿಕೊಟ್ಟಿದ್ರೆ ರಾಮಶಬ್ದ ಹೋಗ್ಬಿಡೋದು ಬೈದ್ ಬಿಡ್ತಾರ, ಬೆಳೆಸ್ಕೊಂಡರೆ ಬೈದಾರಿದ್ದಾರೆ. ಆ ಥರ ಎಷ್ಟೋ ಜನಗಳನ್ನ, ಎಷ್ಟೋ ಜನ ರೈಲಿ ನಡೀತಾರೋ ಅನಾಹುತಗಳು. ಇದರಲ್ಲಿ ಹಾಗಿಲ್ಲ, ಲೌಕಿಕದಲ್ಲಿ ಹಾಗಿಲ್ಲ. ಲೌಕಿಕದಲ್ಲಿ ಮಾತ್ರ ಎಂತ ಮಿನಿಸ್ಟರ್ ಆದವನು ಕೂಡ ಪ್ರೈಮರಿ ಸ್ಕೂಲ್ ಬೇಸ್ಟ್ ಬಂದ್ರೆ ಏನ್ ಮಾಡ್ತಾನೆ, ಭಾರಿ ಗೌರವದಿಂದ ಕಾಡ್ತಾನೆ. ಆ ಇನ್ಫ್ಯಾಕ್ಟ್ ಎಷ್ಟೋ ಸರ್ತೆ ಅವ್ನು ಪಾಠ ಮಾಡೋದು ಮೇಷ್ಟ್ರು ಕೂಡ ಆಗಿರೋದಿಲ್ಲ, ಸ್ಕೂಲಲ್ಲಿ ಮೇಷ್ಟ್ರು ಅಷ್ಟೇ. ಇವನು ಕ್ಲಾಸ್ ತಗೊಂಡಿರೋದಿಲ್ಲ, ಇಷ್ಟಾರು ಏನ್ ಮಾಡ್ತಾರೆ, ನಮ್ಮ ಮೇಷ್ಟ್ರು ಅಂತ ಹೇಳ್ತಾರೆ. ಅದು ಒಂಥರ ಅದಿರತ್ತೆ ಸರ್, ಧರ್ಮ ಉಳಿಯೋದಕ್ಕೆ ಅದೊಂದು ಕಾರಣ. ಅದು ಅಷ್ಟೆಲ್ಲ ಭ್ರಷ್ಟಾಚಾರ ಎಷ್ಟೇ ಮಾಡ್ತಿದ್ರು ಕೂಡ ಕೆಲವು ವ್ಯಾಲ್ಯೂಸ್ ಅವ್ರು ಬಿಟ್ಟಿಲ್ಲ, ಕೆಲವನ್ನ ಅದು ಫಾಲೋ ಮಾಡ್ತಾರೆ. ಅದು ಅವ್ರ ಕಾಪಾಡಿ. ಜರಾಸಂದನನ್ನ ಯಾತಕ್ಕೆ ಭಗವಂತ ಮೊದಲು ಕೊಲ್ತಿದ್ದಿಲ್ಲ ಅಂದ್ರೆ, ಯಾರು ನಾನು ಬ್ರಾಹ್ಮಣ ದ್ವೇಷಿ ಅಲ್ಲ ಡಿಕ್ಲೇರ್ ಮಾಡ್ತಾನು, ಅದಕ್ಕೆ ಅಷ್ಟು ದಿವಸ ಬರ್ತಾ ಅವನಿಗೆ ಶಾಂತಿ ಸಿಕ್ಕಿತ್ತು. ಹಾಗಿದ್ರೆ ಎಂದೋ ಸವಾ ಆಶು ವಿನಶ್ಯತಿ. ಇವತ್ತು ಕೆಲವು ವ್ಯಾಲ್ಯೂಸ್ ಉಳ್ಕೊಂಡಿದೆ. ಎಂತ ಅವರು ದುರಹಂಕಾರಿಗಳಾದ್ರೂ ಕೂಡ ದೊಡ್ಡವರು ಬ್ರಾಹ್ಮಣ ಅಂತವರು ಸ್ವಲ್ಪ ಡೌನ್ ಆಗಿಬಿಡ್ತಾರೆ ತಕ್ಷಣ. ಅದೊಂದು ಒಳ್ಳೆ ವ್ಯಾಲ್ಯೂ ಅದು ತಿಳಿತಾ. ಅದು ನಮ್ಮಲ್ಲೇ ಜಾಸ್ತಿ ಹೋಗಿರೋದು ಅವೆಲ್ಲ ಕೂಡ. ಅವನೇನ್ ಬಾಯ ಹೇಳ್ಕೊಟ್ಟಿದ್ದ ನೋಗು, ಎಂದೋ ಚೂರು ಹೇಳ್ಕೊಟ್ಟಿದ್ದ ಅಷ್ಟೇನೆ. ಈ ತರ ಮಾಡ ಇವ್ರು ಏನ್ ಬಂದಿಲ್ಲ ಅಂತ ಅರ್ಥ, ಬಂದಿದ್ರೆ ಮಾತಾಡ್ತಿರ್ಲಿಲ್ಲ. ಅವ್ರು ಮೂರು ದಿವಸ ಯಾರೋ ಹಾಕಿದ್ದಾರೆ ಹಬ್ಬದ ಊಟ ಹಾಕಿದ್ದಾರೆ, ಅದ್ ಹಿಂದೆ ವಾರ ಯಾರೋ ಅವ್ರು ಊಟ ಹಾಕಿದ್ದಾರೆ. ಹಬ್ಬದ ಊಟ ನೆನೆಸ್ಕೊಂಡು ಹಿಂದಿನ ವಾರ ಬದುಕಾದ್ರೆ ಸತ್ ನಿಮ್ ಊಟ ನಿರ್ತಾನೇ ಇದ್ದಿಲ್ಲ ಫಸ್ಟ್ ಅವರು ಹೋಗ್ತಾನೆ. ಇವತ್ತು ಹೈಸ್ಕೂಲ್ ಇಲ್ದವರು ಕಾಲೇಜ್ ಹೋಗ್ತಾನೆ ಇರಲಿಲ್ಲ. ಅವ್ ಜ್ಞಾನ ಎದ್ದು ಬಿಟ್ರೆ ಅವಾಗ ಗೊತ್ತಾಗುತ್ತೆ. ಅದನ್ನ ಹೇಳ್ತಾರೆ ಅಲ್ಪಮ್ಮ ಬಹುವಾ, ಸ್ವಲ್ಪನೋ ಹೆಚ್ಚು ಅವ್ರು ಹೇಳ್ಕೊಟ್ಟಿದ್ರೆ ಯಶ್ಯ ಶ್ರುತಸ್ಯ ಉಪಕರೋತಿ ಯಹ. ಒಂದ್ಸತಿ ಯಾವ್ದು ಹಾಗಾಯ್ತು, ಒಂದ್ಸತಿ ಯಾವ್ದೋ ಪ್ರಸಂಗದಲ್ಲಿ ಮಿನಿಸ್ಟರ್ ನೋಡೋ ಪ್ರಸಂಗ ಬಂದಿತ್ತು. ಇತ್ ಹೋದ ಆತ ಊರ್ನ ಕಷ್ಟ ಆಯ್ತ, ಊರಿನ ಆತ ಕಾಲೇಜ್ನ ಕಷ್ಟ. ಆ ಊರು ಕಾಲೇಜ್ ಬೇಸ್ಟ್ ಅಲ್ಲ, ಸಬ್ಜೆಕ್ಟ್ ಅಲ್ಲ, ಏನೇನೂ ಅಲ್ಲ. ಹೋದ ತಕ್ಷಣ ಎದ್ದಿತ್ಕೊಂಡ್ಬಿಟ್ಟು ಸರ್ ನೀವು ಬಂದ್ಬಿಟ್ಟಿದ್ದೀರಿ ಅಂತ ಕೇಳಿ ಹೆದರಿಗೆ ನೀವು ಬರಲೇಬೇಕು, ಅಲ್ಲೇ ಸೈಡ್ ಮಾಡಿ ಕೊಟ್ಟೆ ಬಿಟ್ಟು ನಡಿ ಅಂತೆ. ನಮಗೆ ನಮ್ಮ ಇವರು ನಮ್ಮ ಇವರು ಬೇಸ್ಟ್ ಅಂತ ಆ ತರ ಒಂದು ಅಟ್ಯಾಚ್ಮೆಂಟ್ ಇರೋ ಜನ ಇರ್ತಾರಪ್ಪ. ಕೆಲವರು ಅದಕ್ಕೆ ತದ್ವಿರುದ್ಧನೂ ಇರ್ತಾರೆ. ಬಟ್ ಈ ವ್ಯಾಲ್ಯೂಸ್ ಇವತ್ತು ಮರ್ತಿಲ್ಲ. ಲೌಕಿಕರಲ್ಲಿ ಇವೆಲ್ಲ ಉಳ್ಕೊಂಡಿದ್ದು ಭಾರಿ ಇಂಪಾರ್ಟೆಂಟ್ ಅದು. ನಮ್ ಗುರು ಅದಕ್ಕೆ ಹೇಳ್ತೇವೆ ವರ್ಣಮ ಎಷ್ಟು ಕಲಿಸಿ ಯಾಕೆ ಅದು ಮುಂದೆ ಹೋಗ್ಲಿ ಸ್ಟೆಪ್. ಅದು ಇದ್ರ ಬಿಡಕ್ಕೆ ಒಂದು ಸ್ಟೆಪ್ ಇಲ್ಲದ ಹೋದ್ರೆ ಹತ್ತೋದು ಎಷ್ಟು ಕಷ್ಟ ಆಗುತ್ತೆ ಅಷ್ಟೇ. ಕೇಸ್ನ ಒಂದೇ ಒಂದ್ ಕಡೆ ಸ್ಟೆಪ್ ಇಲ್ಲದ ಹೋದ್ ಬೇಡ, ಹೈಟ್ ಹೆಚ್ಚಿಕೊಂಡು ಬೇರೆ ಪಾಟಿ ಹೊಡೆದು ಬಿಡ್ತಾರೆ. ಸರಸರ ಹತ್ತಾ ಇರ್ತಾರೆ, ಕರೆಕ್ಟ್ ಮಾಡಿರ್ತಾರ ಅವ್ರು. ಹೆಚ್ಚು ಕಡೆ ಮಾಡಿದ ಅಂದ್ರೆ ಬಿದ್ದೋಗ್ಬಿಡ್ತಾರೆ, ಯಾಕೆ ಆ ತರ ಕಾಲು ಹೋಗ್ತಾ ಇರುತ್ತೆ ಮೇಲಕ್ಕೆ. ಅದು ತುಂಬಾ ಆಲ್ಟ್, ಅದು ಸ್ವಲ್ಪ ಎಷ್ಟೋ ಜನ ಆ ರೀತಿ ತಪ್ಪು ಮಾಡಿಬಿಟ್ಟು ತುಂಬಾ ತೊಂದರೆ ಕೊಡ್ತಾರೆ. ಅಲ್ಪಂ ವಾ ಬಹುವಾ ಯಸ್ಯ ಶ್ರುತಸ್ಯ ಉಪಕರೋತಿ ಯಹ ತಮ್ಮಪೀಹ ಗುರುಂ ವಿದ್ಯಾತ್ ಶ್ರುತ ಉಪಕೃತಿ ಹೇತುತಃ. ಎಷ್ಟು ಕಾರಣ ಕೊಡ್ತಾರೆ, ಶ್ರುತ ಉಪಕೃತಿ ಹೇತುತಃ ಅವರನ್ನು ಗುರು ಅಂತ ಕರಿಬೇಕು. ಶ್ರುತ ಉಪಕೃತಿ ಹೇತುತಃ ಶಾಸ್ತ್ರದ ಒಂದು ಶ್ರವಣಕ್ಕೆ ಉಪಕಾರ ಮಾಡಿರದ ಕಾರಣದಿಂದ ಅವರು ಆ ಗುಂಪಿನಲ್ಲೇ ಬರ್ತಾರೆ. ಇತಿ ಆಚಾರ್ಯ ಪಿತೃಸಮವಾಯೇ ಆಚಾರ್ಯ ಪ್ರಥಮಂ ವಂದ್ಯ. ಇಲ್ಲಿ ಕೆಲವು ಪ್ರಶ್ನೆ ಶುರುವಾಯಿತು. ಬನ್ನಿ, ಹಾಗಿದ್ರೆ ಒಬ್ಬರು ಗುರುಗಳಿಗೆ ನಮಸ್ಕಾರ ಮಾಡ್ತಾ ಹೊರಟ್ಬಿಟ್ಟ, ಪ್ರಾಬ್ಲಮ್ ಸಾಲ್ವ್ ಆಯ್ತು. ನಾಲ್ಕೈದು ಒಟ್ಟಿಗೆ ಕೂತ್ಬಿಡ್ತಾರೆ, ಅವಾಗೇನು ಮಾಡಬೇಕು? ತಂದೆ ಇದ್ದಾನೆ, ತಾಯಿ ಇದ್ದಾಳೆ, ಗುರುಗಳಿದ್ದಾರೆ, ದೊಡ್ಡ ಗುರುಗಳಿದ್ದಾರೆ, ಯಾರ್ಯಾರು ಇದ್ದಾರೆ, ಅವಾಗ ಏನ್ ಮಾಡಬೇಕು ಅಂದ್ರೆ ಸಮವಾಯೆ ಆಚಾರ್ಯ ಪಿತೃ ಸಮವಾಯೆ ಅಂತವ್ರಲ್ಲಿ ಸೇರಿಬಿಟ್ಟಾಗ ಆಚಾರ್ಯ ಪ್ರಥಮಂ ವಂದ್ಯ. ಯಾರಿಗೆ ಫಸ್ಟ್ ಗೌರವ ಕೊಡಬೇಕು? ಗುರುಗಳಿಗೆ ಕೊಡಬೇಕು. ತಂದೆ ತಾಯಿಗಿಂತ ಹೆಚ್ಚು ಗೌರವ ಯಾರಿಗೆ ಕೊಡಬೇಕು? ಗುರುಗಳಿಗೆ. ಯಾಕೆಂದ್ರೆ ಅವರೇ ಇವರಿಗೆ ಗೌರವ ಕೊಡ್ತಾರೆ, ಆದ್ರಿಂದ ಅವರೇ ಇವರಿಗೆ ಗೌರವ ಕೊಡ್ತಾರೆ, ಆದ್ರಿಂದ ಅದು ಮುಖ್ಯವಾದ ಕರ್ತವ್ಯ. ಯಾವುದಕ್ಕೆ? ಅದು ಬೇರೆ, ಆ ಕ್ರಮ ಬೇರೆ, ಈ ಕ್ರಮ ಬೇರೆ, ಎರಡಿಂದ ಅಲ್ಲ, ದಿಕ್ರಮ ಬೇರೆ, ತಾರತಮ್ಯ ಕ್ರಮ ಬೇರೆ. ನಾವು ದಿಕ್ ಹೇಳ್ಬೇಕಾಗಿದೆ, ಏನಂತ ಹೇಳ್ಬೇಕಾಗ? ತಾರತಮ್ಯ ಕ್ರಮ ಹೇಳಿದ್ರೆ ಈಶಾನ್ಯ ಇಂದ್ರ ಅಂತ ಶುರು ಮಾಡ್ಬೇಕಾಗತ್ತೆ. ಇಂದ್ರ ಅಂತಲೇ ಶುರು ಮಾಡ, ಇಂದ್ರ ಆಗ್ನೇಯ ಯಮ ಅಲ್ಲಿ ತಾರತಮ್ಯ ಇಲ್ಲ, ದಿಕ್ಕಷ್ಟೇ ಹೇಳೋದು. ಅಲ್ಲಿ ಹೇಳೋ ಕ್ರಮ ಬೇರೆ, ಇಲ್ಲಿ ಹೇಳೋ ಕ್ರಮ ಬೇರೆ. ತಾರತಮ್ಯ ಕ್ರಮ ಬಂದಾಗ ಈ ರೀತಿಯೇ ಮಾಡಬೇಕು, ಬೇರೆ ದಾರಿ ಇಲ್ಲ. ಆಚಾರ್ಯ ಪಿತೃ ಸಮವಾಯ ಆಚಾರ್ಯ ಪ್ರಥಮಂ ವಂದ್ಯ ಉತ್ಪಾದಕ ಬ್ರಹ್ಮದಾತ್ರಿ ಬ್ರಹ್ಮದಾತ್ರೋ, ಅದಕ್ಕೆ ಆಧಾರ ಮತ್ತೆ ಗರೀಯಾನ್ ಬ್ರಹ್ಮದ ಪಿತಾ. ಇಲ್ಲಿ ವಿಶೇಷ ಅಂತ ಕೇಳಿದ್ರೆ ವಿದ್ಯೆಯಲ್ಲೂ ಕೂಡ ಲೌಕಿಕ ವಿದ್ಯೆ ಬೇರೆ, ಶಾಸ್ತ್ರ ವಿದ್ಯೆ ಬೇರೆ. ಲೌಕಿಕ ವಿದ್ಯೆ ಹೇಳಿಕೊಟ್ಟ ಗುರು ಇದ್ದಾಗ ಆ ತಂದೆ ತಾಯಿನೇ ಶ್ರೇಷ್ಠ, ಅರ್ಥ ಆಯ್ತಾ? ಆದ್ರೆ ಶಾಸ್ತ್ರವಿದ್ಯೆ ಹೇಳಿಕೊಟ್ಟ ಗುರುಗಳಿದ್ದಾಗ ತಂದೆ ತಾಯಿಗಿಂತ ಯಾರು ಶ್ರೇಷ್ಠ? ಅದಕ್ಕೆ ಬ್ರಹ್ಮದ ಪಿತಾ. ಬ್ರಹ್ಮ ಅಂದ್ರೆ ವೇದ, ಬ್ರಹ್ಮ ಅಂದ್ರೆ ದೇವರು. ಸೊ ದೇವ್ರ ಬಗ್ಗೆ ಹೇಳಿದ ಗುರುಗಳಾದ್ರೆ, ಶಾಸ್ತ್ರ ಪಾಠ ಹೇಳಿದ ಗುರುಗಳಾದ್ರೆ ತಂದೆ ತಾಯಿಗಿಂತ ಹೆಚ್ಚು. ಅದು ಉತ್ಪಾದಕ ಬ್ರಹ್ಮದಾತ್ರ ಬ್ರಹ್ಮದಾತ್ರು, ಉತ್ಪಾದಕ ಅಂದ್ರೆ ಹುಟ್ಟಿಸಿದವನು, ಬ್ರಹ್ಮದಾತ್ರ ಅಂದ್ರೆ ಶಾಸ್ತ್ರ ಪಾಠ ಹೇಳಿದವರು. ಅವರಲ್ಲಿ ಬ್ರಹ್ಮದ ಪಿತಾ ಗರೀಯಾನ್, ಶಾಸ್ತ್ರ ಪಾಠ ಹೇಳಿದ ಗುರುಗಳು ಶ್ರೇಷ್ಠ. ಸಾಷ್ಟಾಂಗಂ ಪ್ರಣಮೇತ್ತಂಹಿ ಪಿತರಂ ತದನಂತರಂ, ಸಾಷ್ಟಾಂಗ ನಮಸ್ಕಾರನೇ ಮಾಡಬೇಕು, ತಂದೆ ನಾವೇ ನಮಸ್ಕರಿಸಬೇಕು ಎಂಬುದು ವಿಧಿ ಇದೆ. ಜಪಸ್ಯ ಅದು ಮುಗಿತಲ್ಲಿ ಯಾವುದು ಅಭಿವಾದನ ಬಂದಿತ್ತಲ್ಲ, ಪ್ರಣಮ್ಯ ದೇವಾನ್ ವಿಪ್ರಾಂಶ ಗುರುಂಶ ಹರಿಪಾರ್ಷದಾನ್. ಸದಾಚಾರ ಪ್ರತಿ ವಾಕ್ಯಕ್ಕೆ ಅಷ್ಟೊಂದು ಅರ್ಥ ಬರುತ್ತೆ. ಮುಂದೆ ವೈಶ್ಯಂ ಕ್ಷೇಮಂ ಸಮಾಗಮ್ಯ, ಇದಲ್ಲ ಅದು ಪ್ರಕಾಶಿಕ ನೂರ ಅದೇ ಅಲ್ಲಿ. ಪೂಜಾನಂತರಂ ಕಾರ್ಯಮಾಹ ಧ್ಯಾನೇತಿ, ದೇವ್ರ ಪೂಜೆ ಎಲ್ಲ ಮುಗಿತು. ಯಾವ ಪೂಜೆ? ಒಂದು ಸ್ಟೇಜಿನ ಪೂಜೆ ಪೂರ್ತಿ ಮುಗಿದಿಲ್ಲ, ಪೂಜೆ ಬೆಳಿಗ್ಗೆ ನಿರ್ಮಾಲ್ಯ ವಿಸರ್ಜನೆ ಪೂಜೆ ಅಷ್ಟೇ ಮುಗಿದಿರೋದೀಗ. ಅದು ಮುಂದೆ ವರ್ಷ ಧ್ಯಾನೇತಿ ನಿರ್ಮಾಲ್ಯ ಪೂಜೆ ಬೆಷ್ಟೊತ್ತಿಗೆ ಆಗ್ಬೇಕದು? ನಿರ್ಮಾಲ್ಯ ವಿಸರ್ಜನೆ ಯಾವಾಗ ಆಗ್ಬೇಕು? ಮುಂಚೆ ಆಗ್ಬೇಕು. ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಸಂಜೆ ಡಾಂಗ್ ಗ್ಯಾಪ್ ಇದೆ, ಅಲ್ಲಿವರೆಗೆ ಏನ್ ಮಾಡ್ಕೊಂಡು ಕೊಡಬೇಕು ಅಂದ್ರೆ ಧ್ಯಾನ ಪ್ರವಚನಾಧಿಕ ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನಂ. ಅಲ್ಲಿವರೆಗೆ ಧ್ಯಾನ ಮಾಡ್ತಾ ಕೂಡಿ ಪ್ರವಚನ ಮಾಡ್ತಾ ಕೂಡಿ, ಇದು ಧ್ಯಾನದ ಕಾಲ. ಸ್ನಾನಕ್ಕಿಂತ ಮುಂಚೆ ಧ್ಯಾನ ಅಲ್ಲ, ಯಾವಾಗ ಮಾಡಬೇಕು ಇದನ್ನ? ಈ ಗ್ಯಾಪ್ ಇದೆ, ಈ ಗ್ಯಾಪ್ನಲ್ಲಿ ಧ್ಯಾನ ಪ್ರವಚನ ಅಂತ. ಇದೆಲ್ಲ ಶುದ್ಧ ಬ್ರಾಹ್ಮಣರಿಗೆ ಏನಾಗಿತ್ತು ಹಿಂದಿನ ಕಾಲಕ್ಕೆ? ಕೆಲಸದ ಅಗತ್ಯನೇ ಇರಲಿಲ್ಲ. ಯಾಕೆ? ಇಲ್ಲ, ರಾಜ ನೋಡಬೇಕಾಗಿತ್ತು, ಸಮಾಜ ನೋಡಬೇಕಾಗಿತ್ತು ಅವ್ರು. ಯಾಕೆ? ಅವರಿಗೋಸ್ಕರ ಇವ್ರು ಮಾಡೋದ್ರಿಂದ ಇವರು ಬೇರೆ ಸಂಪಾದನೆಗೆ ಹೋಗಬೇಕಾಗಿರಲಿಲ್ಲ. ಆಗ ಈಗ ಅದು ಕಾನ್ಸೆಪ್ಟ್ ಹೋಗಿರೋದ್ರಿಂದ ಆ ಭಾಗ ಮಿಸ್ ಆಗುತ್ತೆ. ಆ ಭಾಗ ಮಿಸ್ ಆಗೋದ್ರಿಂದ ಆಸ್ ಎ ಟೋಕನ್ ಸ್ವಲ್ಪ ತಾರು ಮಾಡಬೇಕು. ಅದು ಬಿಟ್ಟು ಹೋಗೋರು ಬಂದು ಏನ್ ಮಾಡಬೇಕಾಗ? ಸ್ವಲ್ಪ ಹೊತ್ತಾದ್ರೂ ಧ್ಯಾನ ಪ್ರವಚನ. ಪ್ರವಚನ ಮಾಡೋದು ಅಂದ್ರೆ ಮಾಡೋದು ಅಥವಾ ಕೇಳೋದು, ಎರಡು ಪ್ರವಚನ ಶಬ್ದ ಸೇರ್ಕೊಂಡ್ಬಿಡೋದು. ನಾ ಪ್ರವಚನ ಬರೋದಿಲ್ಲ ಅದರಿಂದ ಕ್ಯಾನ್ಸಲ್ ಅಂತ ಹೇಳಬಾರದು, ಕೇಳೋದಕ್ಕೆ ಬರುತ್ತಲ್ಲ ಅದನ್ನ ಮಾಡಿದ್ರಾಯ್. ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯಂ, ಅದಕ್ಕೆ ಯಥಾಯೋಗ್ಯಂ ಅಂತ ಯಾತಕ್ಕೆ ಕೇಳಿದ್ರು ಅಂದ್ರೆ, ಸಚ್ಚಿದಾನಂದಾತ್ಮೇತಿ ಮಾನುಷ ಹೆಚ್ಚು ಸುರೇಶ್ವರ, ನಿಮಗೆ ಎಷ್ಟು ಗುಣಗಳು ಚಿಂತನೆ ಮಾಡಕ್ಕೆ ಬರುತ್ತೋ ಅಷ್ಟು ಧ್ಯಾನ ಮಾಡಿ ಅಂತ ಅರ್ಥ. ಸತ್ಯ ಅದ್ರ ಉಪಾಸನೆ ಅಂತ ಕರೀತಾರೆ. ಧ್ಯಾನನೂ ಉಪಾಸನೆ, ಪ್ರವಚನನೂ ಉಪಾಸನೆ. ಉಪಾಸನೆ ಉಪಾಸನಾ ಪಾದ ಬಂದಿದೆ ಯಾವುದರಲ್ಲಿ? ಸಾಧನಾಧ್ಯಾಯದಲ್ಲಿ, ಬ್ರಹ್ಮಸೂತ್ರಗಳಲ್ಲಿ. ಉಪಾಸನೆ ಎರಡು ವಿಧ, ಧ್ಯಾನ ಮಾಡ್ತಾ ಕೊಡೋದು ಉಪಾಸನೆ, ಪ್ರವಚನ ಮಾಡೋದು ಉಪಾಸನೆ. ಪಾಠ ಪ್ರವಚನಗಳು ಉಪಾಸನೆ, ಧ್ಯಾನ ಮಾಡೋದು ಉಪಾಸನೆ. ಒಂದೇ ಯಾಕೆ ಹೇಳಲಿಲ್ಲ ಅಂದ್ರೆ, ಒಂದೇ ಯಾವಾಗಲೂ ಮಾಡಕ್ ಬರೋದಿಲ್ಲ. ಪ್ರವಚನ ಭಾರಿ ಶ್ರೇಷ್ಠ, 24 ತಾಸು ಮಾಡಕ್ಕಾಗತ್ತಾ? ಕೇಳಕ್ಕಾಗತ್ತಾ? ಸಹ ಧ್ಯಾನ ಮಾಡಬಹುದು 24 ತಾಸು. ಋಷಿಗಳೆಲ್ಲ ಎಷ್ಟು ವರ್ಷಗಳಲ್ಲಿ ಕಣ್ಣು ಮುಚ್ಕೊಂಡ್ಬಿಡ್ತಾರೆ ಬೇಕಾದ್ರೆ. ಯಾಕೆ ಧ್ಯಾನ ಪ್ರವಚನಕ್ಕೆ ಎರಡು ಪ್ರಾಬ್ಲಮ್ ಇದೆ, ಇನ್ನೊಬ್ರು ಬೇಕೇ ಬೇಕು. ಇಲ್ಲ ಕೇಳಬೇಕಾದ್ರೆ ಹೇಳಬೇಕು, ಹೇಳಬೇಕಾದ್ರೆ ಕೇಳಬೇಕು, ಧ್ಯಾನಕ್ಕೆ ಆದ್ರಿಂದ ಹೆಚ್ಚಿದೆ. ಸೊ ಧ್ಯಾನ ಆಚಾರ್ಯ ಎರಡರಲ್ಲಿ ಒಂದು ಅಂತ ಹೇಳಿಲ್ಲ, ಎರಡನ್ನೂ ಮಾಡಿ ಅದರಲ್ಲಿ ಪ್ರಯಾರಿಟಿ ಯಾವ ಸಿಗುತ್ತೋ ನೋಡ್ಕೊಂಡು ಮಾಡಿ ಅಂತ ಹೇಳಿ. ಪ್ರವಚನದ ಚಾನ್ಸ್ ಸಿಕ್ಕರೆ ಧ್ಯಾನಕ್ಕಿಂತ ಶ್ರೇಷ್ಠ. ಪ್ರವಚನ ಅವಕಾಶ ಸಿಕ್ತು ಅಂದ್ರೆ ಧ್ಯಾನಕ್ಕಿಂತ ಯಾವ ಪ್ರಿಫರೆನ್ಸ್ ಯಾವ್ದು ಕೊಡಬೇಕು? ಪಾಠ ಪ್ರವಚನಕ್ಕೆ ಕೊಡಬೇಕು. ಆದರೆ ಅದು 24 ತಾಸು ಸಾಧ್ಯವಿಲ್ಲ, ಆದ್ರಿಂದಾಗಿನ ಧ್ಯಾನ ಬದಲಾಕಿದ್ದು ಪ್ರವಚನಕ್ಕಿಂತ ಶ್ರೇಷ್ಠ ಅಂತ ಅಲ್ಲ, ಹೆಚ್ಚು ಚಾನ್ಸ್ ಇದೆ ಅಂತ ಹೇಳ್ಬಿಟ್ಟು ಪ್ರವಚನ ನೆಕ್ಸ್ಟ್. ಆದ್ರೆ ಆಕ್ಚುಲಿ ತಗೊಂಡ್ರೆ ಸೋಪಾಸನಾಸ ದ್ವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪಾ ಪರಾಶ. ಒಂದು ವ್ಯಾಖ್ಯಾನ ಊಟ ಮಾಡ ಮಾಡಿಬಿಡ್ತಾರೆ. ಮೊದಲು ಯಾವ್ದನ್ನು ಹೇಳ್ತಾರಲ್ಲಿ, ಶಾಸ್ತ್ರಾಭ್ಯಾಸ ಮೊದಲು ಆಮೇಲೆ ಧ್ಯಾನ ಅಂತ ಹೇಳ್ಬಿಟ್ಟು ಧ್ಯಾನ ರೂಪಾ ಪರ ಅದು ನೆಕ್ಸ್ಟ್. ಅದು ಇದನ್ನೇ ಫಸ್ಟ್ ಮಾಡಿ. ಇಲ್ಲಿ ಅವೈಲಬಿಲಿಟಿ ಸಿಗೋ ಜಾಸ್ತಿ ಸಿಗೋ ಧ್ಯಾನಕ್ಕಾದ್ರಿಂದ ಅದನ್ನು ಹೇಳಿದ್ರು. ಏನ ಸ್ವಾಧ್ಯಾಯ ಪ್ರವಚನ ಒಂದು ಭಾಗ. ಅದು ಸ್ವಾಧ್ಯಾಯ ಅಂದ್ರೆ ತಾನೇ ಓದ್ತಾ ಕೊಡೋದು, ಪಾರಾಯಣ ಎಲ್ಲ ಸ್ವಾಧ್ಯಾಯ. ಪ್ರವಚನ ಇನ್ನೊಬ್ರಿಗೆ ಹೇಳೋದೆಲ್ಲ ಪ್ರವಚನ, ಇನ್ನೊಬ್ಬರಿಂದ ಕೇಳೋದು ಪ್ರವಚನ, ತಾನು ಅಧ್ಯಯನ ಅಂತ ಓದಿ ಆಗಿದೆ, ಪಾಠ ಆಗಿದೆ. ಈಗ ಪ್ರತಿನಿತ್ಯ ಓದ್ತಾ ಕೊಡ್ತಾರೆ ಸ್ವಾಧ್ಯಾಯ, ಯಾರು ಕೇಳೋರಿಲ್ಲ, ತಾನೇ ಓದ್ತಾ ಇದ್ದಾರೆ, ತನಕ್ ತಾನೇ ಅಧ್ಯಯನ ಮಾಡ್ತಾ ಕೂತಿದ್ದಾರೆ. ಸೆಲ್ಫ್ ಸ್ಟಡಿ ಎಂಬ ಅರ್ಥದಲ್ಲಿ ಹೇಳ್ತೀವಲ್ಲ, ಆ ರೀತಿ ಸ್ವಾಧ್ಯಾಯ. ಅದು ಒಂದು ಡೈಲಿ ಪಾಲ್ಟ್ ಆಗಬೇಕು. ಯಾವುದು ಹೇಳೋರೇ ಇಲ್ಲ ಕೇಳೋರೇ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂಡ ಆಗಿಲ್ಲ. ಗ್ರಂಥಾವಲೋಕನ ಅಂತ ಏನು ಕರಿತೇವೆ ಅದು ಸ್ವಾಧ್ಯಾಯದಲ್ಲಿ ಸೇರುತ್ತೆ. ಓದಿದ ಗ್ರಂಥನೇ ಓದೋದು ಒಂದು ಸ್ಟೇಜ್. ಒಂದು ಕಾಂಪಿಟೆನ್ಸ್ ಬಂದ ಮೇಲೆ ಹೊಸ ಹೊಸ ಗ್ರಂಥನೂ ಓದಬಹುದು. ಒಂದು ಸ್ಟ್ಯಾಂಡರ್ಡ್ ರೀಚ್ ಆದ್ಮೇಲೆ ಹೊಸ ಗ್ರಂಥ ಓದಬಹುದು. ನಮ್ಮಲ್ಲಿ ಪದ್ಧತಿ ಇದೆ, ಪಾಠ ಆದ ಗ್ರಂಥ ಓದಬಾರದು, ಒಂದು ಪದ್ಧತಿ ಇದೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ತುಂಬಾ ಜನ ಹಿಂದಿನ ಕಾಲಕ್ಕೆ ಸ್ವರಮೂಲ ಪೂರ್ತಿ ಈಗಲೂ ಪೂರ್ತಿ ಓದೋದಿಲ್ಲ, ಹಿಂದಿನ ಕಾಲಕ್ಕೆ ಸಾಮಾನ್ಯವಾಗಿ ಜಾಸ್ತಿ ಓದ್ತಿರಲಿಲ್ಲ. ಹಿಂದಿನ ಕಾಲ ತುಂಬಾ ಹಿಂದೆ ಹೋಗ್ತಾ ಇಲ್ಲ, ನಾನು ಸ್ವಲ್ಪ ಹಿಂದೆ, ನಾನು ಗೊತ್ತಿರೋ 50 ವರ್ಷದ ಹಿಂದಿನ ಇಟ್ಕೊಂಡ್ರೆ ಎರಡು ಎಲ್ಲ ಗ್ರಂಥ ಓದ್ತಿರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಗುರುಗಳಿಂದ ಉಪದೇಶ ಆಗಿಲ್ಲ, ಆದ್ದರಿಂದ ನಾನು ಹೇಳೋದಿಲ್ಲ. ಈ ಕಾನ್ಸೆಪ್ಟ್ ಇತ್ತು, ಗುರು ಉಪದೇಶ ಮಾಡಿಲ್ಲ ಅಂತ. ಅವ್ರು ಯಾವ್ದೋ ಒಂದೇ ಜನ್ಮಪೂರ್ತಿ ಅದೊಂದೇ ಹೇಳ್ಕೊತಾ ಎದ್ದು ಬಿಡ್ತಾ ಇದ್ದೆ, ಅದು ತಪ್ಪದು. ಯಾವಾಗ ಆ ರೀತಿ ಮಾಡಿದ್ರೆ ಯಾವ್ದೋ ಒಂದು ಪುಸ್ತಕ ಕೊಟ್ಟರೆ ಪುಸ್ತಕನ, ಈ ಪುಸ್ತಕನ ಪಾಠ ಹೇಳಿದ ಓದೋದಿಲ್ಲ ಅನ್ನೋದು ಗತಿ ಏನಾಗಬೇಕಾಗಿತ್ತು. ಇರೋ ಪುಸ್ತಕಗಳು ಎಷ್ಟು ನಿಮಗೆ, ಲೌಕಿಕದಲ್ಲಿ ತಗೊಂಡ್ರು ಅಷ್ಟೇ, ಇದರಲ್ಲೂ ಅಷ್ಟೇ. ಡಾಕ್ಟರ್ ಆದವನು ತಾನು ಓದಿದ ಸಬ್ಜೆಕ್ಟ್ ಓದಿ ಇವತ್ತು ಓದಲ್ಲಿ ಗತಿ ಏನಾಗಬೇಕು. ಅವ್ರು ಅವ್ರು ಓದಿದಿಲ್ಲ, ಔಟ್ಡೇಟೆಡ್, ಇವತ್ತು ಕೆಲಸಕ್ಕೆ ಬರೋದಿಲ್ಲ, ಈ ಗುರು ಉಪದೇಶ ಆಗಿಲ್ಲ ಅಂತ ಕೂತ್ರೆ ಪಜೀತ ಆಗುತ್ತವೆ. ಹಾಗೆ ಮಾಡಬಾರ್ದು. ಬಟ್ ಸೆಲ್ಫ್ ಸ್ಟಡಿಗೆ ಒಂದು ಹಂತ ರೀಚ್ ಆಗಬೇಕು. ಇವತ್ತು ಬಿಎನ್ಗೆ ಕಾಲೇಜ್ ಪಾಠ ಮಾಡಕ್ ಕೊಡೋದಿಲ್ಲ, ಎಂ ಎ ಕೊಡ್ತಾರೆ. ಅದಕ್ಕೆ ಅಂದ್ರೆ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದ್ದಾನೆ ಅಂದ್ರೆ ಈಗ ಆ ಸಿಲೆಬಸ್ ನೋಡ್ತಾರೆ. ಅರೆ ಒಂದು ಪಾಠ ನನಗೆ ಆಗೇ ಇಲ್ಲ ಅದರಿಂದ ರಿಸೈನ್ ಮಾಡ್ತೀನಿ ಅಂತಾನ, ಕೆಲಸ ಬಿಡ್ತೀನಿ ನಂಗೆ ಮಾಡಕ್ ಬರೋದಿಲ್ಲ ಅಂತ ಹೇಳ್ಬಾರ್ದು ಅವ್ರು. ಯಾತಕ್ಕೆ ಅವ್ರು ಓದಿರೋ ಎಂ ಎ ಟೆಕ್ಸ್ಟ್ ಬುಕ್ 4 ಓದಿದ್ರು ಕೂಡ ಎಷ್ಟು ಸ್ಟ್ಯಾಂಡರ್ಡ್ ಬಂದು ಜ್ಞಾನ ಬಂದಿರುತ್ತೆ ಅವ್ರಿಗೀಗ. ಈಕ್ವಲೆಂಟ್ ಯಾವ್ದು ಬೇಕಾದ್ರೂ ಅರ್ಥ ಆಗಬೇಕು ಅವ್ರಿಗೆ, ಅದು ವ್ಯುತ್ಪತ್ತಿ ಅಂತ ಕರೀತಾರೆ. ನಮ್ಮಲ್ಲಿ ಆ ಪದ್ಧತಿ ಬರದೆ ಏನಾಯ್ತು ಅಂದ್ರೆ ಇತ್ತೀಚೆಗೆ ಬರದೇ ತುಂಬಾ ಜನ ಓದೋದೆ ಬಿಟ್ಬಿಟ್ರು. ನಮ್ಗಾಗಿಲ್ಲ, ಬರೀ ಉಪನಿಷತ್ ಅಷ್ಟೇ ಓದೋರು ಕೆಲವರು, ಗೀತ ಅಷ್ಟೇ ಓದೋರು ಕೆಲವರು, ಅಲ್ಲಲ್ಲಿ ತತ್ವಪ್ರಕಾಶ 2 ಅಲ್ಲಿಗೆಲ್ಲಿ ಇಷ್ಟವ್ರಿ ಕೆಲವರು. ಆ ರೀತಿ ಆಗ್ಬಿಟ್ರು, ಮಾಡಬಾರ್ದು ಹಾಗೆ. ಅದೇ ಒಂದು ಸ್ಟೇಜ್ ರೀಚ್ ಆದ್ಮೇಲೆ ಗುರು ಉಪದೇಶ ಆಗದೆ ಹೋದ್ರು ಕೂಡ ಅದನ್ನ ತನಗೆ ಅರ್ಥ ಆಗುತ್ತೆ ಅಂದ್ರೆ ಗುರುಗಳು ಮಾತಿಂದನೇ ಅರ್ಥ ಆಗ್ತಿರೋದು. ಅರ್ಥ ಆಗಲ್ಲ ಅಂದ್ರೆ ಏನ್ ಮಾಡ್ಬೇಕಾಗ, ತಿಳಿಸ್ಕೋಬೇಕು ಅಷ್ಟು. ತಿಳ್ಕೊಳ್ಳೋದು ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ತಾನು ತೋಚಿದ್ದು ಅರ್ಥ ಮಾಡ್ಕೋಬಾರ್ದು ಅಷ್ಟೇ. ಅಷ್ಟು ಗುರು ಉಪದೇಶ ತಗೊಂಡ್ರೆ ಸಾಕು, ತುಂಬಾ ಮೆಕ್ಯಾನಿಕಲಿ ಮಾಡಿದಾಗ ಏನಾಗುತ್ತೆ, ಓದೋ ತಪ್ಪು ಹೋಗ್ಬಿಡುತ್ತೆ. ಎಷ್ಟೋ ಗ್ರಂಥ ಎಲ್ಲ ಹೇಳ್ಕೊಡೋದಿಲ್ಲ, ಹೇಳ್ಕೊಡೋರು ಕಡಿಮೆ ಆಗ್ಬಿಟ್ರೆ ಯಾವಾಗತ್ತ ಆ ಗ್ಯಾಪ್ ಬಂದ್ಬಿಡುತ್ತೆ. ಅವ್ರು ಓದಿಲ್ಲ ಅಂತ ಅವ್ರು ಹೇಳ್ಕೊಡೋದು, ನನಗೆ ಪಾಠ ಆಗಿಲ್ಲ ಅದರಿಂದ ನಿನಗೆ ಹೇಳೋದಿಲ್ಲ. ಅವ್ನು ನನಗೆ ಪಾಠ ನಿನಗೆ ಹೇಳೋದು, ಅವ್ನು ಹೇಳ್ತಾ ಹೇಳ್ತಾ ಕೊನೆಗೆ ಏನಾಯ್ತಿದ್ದು, ಹೇಳದೇವರ ಪರಂಪರೆಯೇ ಶುರುವಾಗೋಯ್ತು. ಹಾಗೆ ಮಾಡಬಾರ್ದು. ಆ ಒಂದು ಕಾಂಪಿಟೆನ್ಸ್ ಬಂದ್ಮೇಲೆ ಈಕ್ವಲೆಂಟ್ ಗ್ರಂಥಗಳನ್ನ ನೇರ ಉಪದೇಶ ಆಗದೆ ಹೋದ್ರು ಕೂಡ ಉಪದೇಶ ಅಂತ ತಿಳ್ಕೊಂಡೆ ಅಂತ ಹೇಳಬೇಕೆ ಹೊರತು ಅದು ಉಪದೇಶದ ಬ್ಯಾಕ್ಗ್ರೌಂಡ್ ಅರ್ಥ ಆಗೋದ್ರಿಂದ ಏನಾದ್ರು ಉಪದೇಶನೇ. ಅದು ಎಂ ಎ ಓದಿದ್ದಕ್ಕೆ ಇದು ಅರ್ಥ ಆಗ್ತಿರೋದ್ರಿಂದ ಅದು ಆ ಕ್ರೆಡಿಟ್ ಅಲ್ಲಿಗೆ ಹೋಗುತ್ತೆ, ಇಲ್ಲಿಗಲ್ಲ. ಸೊ ಗುರುಗಳು ಹೇಳದೆ ಓದಿದೆ ಅಂತ ಅರ್ಥ ಅಲ್ಲ, ಗುರುಗಳಿಂದ ಓದಿದೆ ಅಂತಾನೆ ಅರ್ಥ. ಹಾಗಿರಬೇಕು, ಮಂತ್ರಗಳು ಮಾತ್ರ ಉಪದೇಶ ಆಗಲೇಬೇಕು. ಅದಕ್ಕೆ ಒಂದೆರಡು ಮಾಡಿಕೊಡೋದೆಲ್ಲ ಮಾಡಕ್ ಬರೋದಿಲ್ಲ, ಗೊತ್ತಾ. ಎಲ್ಲದೂ ಆ ಮಂತ್ರಗಳು ಅದೇ ಅದೇ ಆಗಬೇಕು. ಆದ್ರೆ ಇದಕ್ಕೆ ಮಾತ್ರ ಈ ತರ ಉಪದೇಶ ಸಾಕು. ಹೌದು, ಅದೇ ಹೇಳಿದ್ ಓದಿದ್ ಬಂದಿರುತ್ತಲ್ಲ, ಲಿಂಕ್ ಸಿಗುತ್ತೆ ಅಂತ ಅಷ್ಟೇ ಅರ್ಥ. ಕನಿಷ್ಠ ತಗೊಂಡ್ವಿ ಒಂದು ಸಾಮಾನ್ಯ ಏನಾಗುತ್ತೆ ಗೊತ್ತ ಕೆಲಸತ್ತೆ. ಫಸ್ಟ್ ನೀವು ಇದನ್ನ ತಗೋಬೇಕಾದ್ರೆ, ಮನೆಗೇನೋ ಲೈಟ್ಗಳು ತಗೋಬೇಕಾದ್ರೆ ಪ್ರೋಸೆಸ್ ಭಾರಿ ಜಾಸ್ತಿ ಇರುತ್ತೆ. ರಿನ್ಯೂವಲ್ಗೆ ಕಂಟಿನ್ಯೂಷನ್ ಅಷ್ಟು ಇರೋದಿಲ್ಲ. ಏನ್ ಮಾಡ್ತಾರೆ ಅದಕ್ಕೆ, ಸಾಮಾನ್ಯವಾಗಿ ಅದು ಆಟೋಮೆಟಿಕ್ ಎಲ್ಲ ತುಂಬಾ ಕಡಿಮೆ ಆಗಿರುತ್ತೆ. ಬೈ ಚಾನ್ಸ್ ಗ್ಯಾಪ್ ಬಂದಾಗ ಏನ್ ಮಾಡ್ತಾರೆ, ಡಿಸ್ಕಂಟಿನ್ಯೂ ಆದಾಗ ಸ್ವಲ್ಪ ಏನೋ ಪನಿಷ್ಮೆಂಟ್ ಕೊಟ್ಟು ಮುಗಿಸ್ತಾರೆ. ಅದು ಪ್ರತಿ ಸರ್ತಿ ಅಪ್ರೋಚ್ ಇಟ್ಕೊಂಡ್ಬಿಟ್ರೆ ಮೊದಲು ಫಸ್ಟ್ ಕೊಡೋದಕ್ಕೆ ದೊಡ್ಡ ಕ್ಯೂ ಇರುತ್ತೆ. ಅದೇ ಆ ರೀತಿ ಮಾಡಿದ್ರೆ ಕೊನೆಗೆ ಅದು ಇಂಪ್ರಾಕ್ಟಿಕಬಲ್ ಆಗಿ ಕೆಲಸ ಆಗೋದೇ ಇಲ್ಲ. ಆ ರೀತಿ ಅತಿ ಮಾಡಲಿಕ್ಕೆ ಹೋದ್ರೆ ಹಾಗೋ ಹಾಗೆ ಅಲ್ಲಿಗೆ ಇರಲಿ. ನೆಕ್ಸ್ಟ್ ಮತ್ತೆ ಮುಂದಿನ ವಾರ ಅದನ್ನ ಶುರು ಮಾಡೋಣ. ಮುಂದೆ ಏನೇನಿದೆ, ಮತ್ತೆ ಇನ್ನೂ ಕೆಲವು ವಿಷಯ ಬರುತ್ತೆ. ಈಗ ಗುರು ಪತ್ನಿ ಇದ್ದಾರೆ, ಗುರು ಪರಿವಾರ ಇದ್ದಾರೆ, ಅವರಿಗೆಲ್ಲ ಹೇಗೆ ನೋಡ್ಕೋಬೇಕು, ಅವತ್ತು ಪ್ರಶ್ನೆ ಬಂತು. ಈಗ ಅದೆಲ್ಲ ಡೀಟೇಲ್ ಆಗಿ ಹೇಳುತ್ತಾರೆ. ಅದು ಡೀಟೇಲ್ ಆದ್ರಿಂದ ನೆಕ್ಸ್ಟ್ ಮಂಡೇನೆ, ನಾಳೆ 8 ಕಾಲಿಗೆ ಮತ್ತು ವಿಜಯ ಪಾಠ ಕಂಟಿನ್ಯೂ ಆಗಿ. ಇನ್ನು ಬಂದೇ ಇಲ್ಲ ವೈಷ್ಣವ್, ಭಾರಿ ಬಂದು ಬರುತ್ತೆ. ಏನ್ ಬೇಕು, ಏನು ಇವರು ಒಂದು ನಿಮಿಷ. ನಿನ್ನೆ ಕಣ್ಣಿನ ಆಪರೇಷನ್ ಬಂದಿದ್ರಲ್ಲ, ಗ್ಲುಕೋಮಾ ಕೇಸ್ ಇದೆ ಅಂತೇಳಿ ಅವ್ರು ಇವತ್ತು ಬಂದಿದ್ದಾರೆ. ಯಾಕಂದ್ರೆ ಇವತ್ತು ಬನ್ನಿ ಕೊಡ್ತೀವಿ ಅಂತ ಹೇಳಿದಾರೆ ಅಂತ ಅವರು ಉಳಿದವರು ಕೂಡ ತಮ್ಮ ಯಥಾಶಕ್ತಿ ಕೊಡಬಹುದು. ಆ ಹೇಳಿ, ಏನು ಅದೇ ಅದಕ್ಕೆ ಮುಂದೆ ಹೇಳ್ತಾರೆ ಅಂತ ಹೇಳಿದ್ದು. ಆ ವಿಷಯ ಬರೋದೇ ಆಗ, ಈಗ ಬೇಡ, ಅದು ಕನ್ಫ್ಯೂಷನ್ ಆಗುತ್ತೆ. ಅವರು ಸ್ವಲ್ಪ ಕೇಳ್ಬಿಡ್ತಾರಲ್ಲ, ಬಜೆಟ್ ಆಗ್ಬಿಡುತ್ತೆ. ಅದಕ್ಕೆ ತೀರ್ಥನು ಇಲ್ಲ, ಯಾವ್ದು ನೈವೇದ್ಯ ಅದು ಎಲ್ಲ ಸರಿ, ಎಲ್ಲಿ ತಗೊಳಕ್ಕೆ ಅಷ್ಟೇ ನಮಸ್ಕಾರ.